ఆపాదమూలిపర్యంతం గురునామ ఆకృతిం స్మరేత్ తీన విఘ్నాః ప్రణశ్యంతి సిద్ధ్యంతి చ అనురాధాః. ఈ 10 దినస నడిదంతః విశిష్టవాద చింతనా కార్యక్రమకె ముఖ్య కారకరు హాగూ ముఖ్య ప్రేరకరు నమ్మ గురుగళదంతః కీర్తిశేష గురు గోవింద విఠలదాసరు. అవరు మాధవ విష్ణుతీర్థ సన్నిధానదల్లి అనేక బారి విశిష్ట సేవయను సల్లిసి స్వప్నదల్లి విష్ణుతీర్థర దర్శనవన్ను పడెదు అవరింద ఆజ్ఞాపితరాగి షోడశి చతుర్దశి ఆధ్యాత్మ సంజని గ్రంథగలను రచిసి విష్ణుతీర్థర జీవన చరిత్రయను మొదలు బారి వివరవాగి రచిసి స్వప్నదల్లి అవరికి దర్శన కొండ కొట్టిద్దంతః విష్ణుతీర్థర ఆ ఒందు రూపవన్ను మైసూరిన ಖ್ಯಾತ ಚಿತ್ರಕಾರಂತಹ ವಾಸುದೇವರಾವ್ ಅಂತ ಹೇಳಿ ಅವರ ಕಡೆಯಿಂದ ಆ ಚಿತ್ರವನ್ನು ಬರೆಸಿ ಅವರ ಜೀವನ ಚರಿತ್ರೆಯಲ್ಲಿ ಅದನ್ನು ಮುದ್ರಣ ಮಾಡಿದರು. ಸುಮಾರು 40 ವರ್ಷಗಳ ಹಿಂದೆ ಅವರು ಪ್ರಥಮ ಬಾರಿ ಷೋಡಶಿ ಚತುರ್ದಶಿ ಗ್ರಂಥಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಮಹೋಪಕಾರವನ್ನು ಮಾಡಿ ಪ್ರಪ್ರಥಮವಾಗಿ ಆ ಸಂಸ್ಕೃತದ ಅನುವಾದವನ್ನು ಅನೇಕ ಸದ್ಭಕ್ತರಿಗೆ ತಲುಪಿಸಿದರು. ಅದನಂತರ ಸುಮಾರು 40 ವರ್ಷಗಳ ಕಾಲ ಆ ಗ್ರಂಥ ಮತ್ತೆ ಪುನಃಮುದ್ರಣ ಆಗಿದ್ದಿಲ್ಲ. ಆದರೆ ನಮ್ಮ ಕನ್ನೂರು ಶ್ರೀನಿವಾಸಾಚಾರ್ಯರು ಬೆಂಗಳೂರು ನಗರದಲ್ಲಿ ಈ ಗ್ರಂಥದ ಬಗ್ಗೆ ವಿಶಿಷ್ಟವಾದಂಥ ಅಧ್ಯಯನವನ್ನು, ಅದು ಪ್ರವಚನ ಆದರೂ ಕೂಡ ಪಾಠಕ್ರಮದಲ್ಲೇ ಅವರ ಪ್ರವಚನ ಅನೇಕ ಬಡಾವಣೆಗಳಲ್ಲಿ ಈಗಾಗಲೇ 2-3 ವರ್ಷಗಳಿಂದ ನಡೀತಾ ಇದೆ. ಅವರ ಪ್ರವಚನ ಮೂಲಕ ಈ ಗ್ರಂಥದ ವ್ಯಾಪಕ ಹಾಗೂ ಈ ಗ್ರಂಥವನ್ನು ಓದುವ ಅಭಿಲಾಷ ಭಕ್ತರಿಗೆ ಬಂದು ಅವರ ಮಕ್ಕಳು ಇದನ್ನು ನಾಗರಾಜರಾಯರು ಮತ್ತೆ ಅದನ್ನು ಪುನರ್ಮುದ್ರಣ ಮಾಡಿದರು. ಸುಮಾರು 500 ಪ್ರತಿಗಳನ್ನು ಆ ಪ್ರತಿಗಳು ಕೂಡ ಖರ್ಚಾಗಿ ಮತ್ತೆ ಮೊನ್ನೆ ಇನ್ನೂ 500 ಪ್ರತಿಗಳನ್ನು ಮತ್ತೂ ಪುನರ್ಮುದ್ರಣ ಮಾಡಿ ಎರಡನೇ ಬಾರಿ ಪುನರ್ಮುದ್ರಣ ಮಾಡಿದರಲ್ಲಿ ಆಧ್ಯಾತ್ಮ ರಸಂಜನೆ ಕೂಡ ಸೇರಿಸಿದ್ದಾರೆ. ಇನ್ನು ಬರೋ ತಿಂಗಳು ಮೇ ತಿಂಗಳಿನಲ್ಲಿ ಮೇ 13-18 ಆರು ದಿವಸಗಳ ಕಾಲ ಆಧ್ಯಾತ್ಮ ರಸಂಜನೆಯ ಉಪನ್ಯಾಸವನ್ನು ನಮ್ಮ ಆಚಾರ್ಯರು ನಡೆಸಿಕೊಳ್ಳಲಿದ್ದಾರೆ. ಇದು ಕೂಡ ಒಂದು ಅದ್ಭುತ ರೀತಿಯಲ್ಲಿ ಈ ಮೇ ಕಾರ್ಯಕ್ರಮ ನಡೆದಿದೆ. ಮೇ 13-18 ವಿದ್ಯಾಪೀಠದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಆ ದಿವಸಗಳನ್ನು ಬುಕ್ ಮಾಡಿದ್ದಾಯಿತು. ಆದರೆ ಅವರಿಗೆ ತಿಳಿಸ್ಲಿಕ್ಕಾಗಿಲ್ಲ. ಇಲ್ಲಿಗೆ ಮೊನ್ನೆ ಒಂದು ಸುಮಾರು 4 ದಿವಸಗಳ ಕಾಲ ಹಿಂದೆ ಅವರಿಗೆ, ಆಚಾರ್ಯರೇ ಬರೋ ತಿಂಗಳು ತಾವು ಉಪನ್ಯಾಸವನ್ನು ಮಾಡಬೇಕು 13-18 ಅಂತ ಹೇಳಿ ನಾನು ಕೇಳಿದ ಕಾಲಕ್ಕೆ ಡೈರಿ ನೋಡಬೇಕು ಅಂತಂದರು. 13-18 ಅವರಿಗೆ ಬುಕ್ ಆಗಿತ್ತು. ರಾಜಾಜಿನಗರದಲ್ಲಿ ಒಂದು ಕಡೆ ಭಾಗವತ ಪ್ರವಚನ ಅಲ್ಲಿ ಅವರು ಮುಂಜಾನೆ ಒಪ್ಕೊಂಡಿದ್ರು. ಆದರೆ ಅವರು ಯಜಮಾನರು ಯಾರು ಈ ವ್ಯವಸ್ಥೆ ಮಾಡಿದ್ದಾರೆ ರಾಜಾಜಿನಗರದಲ್ಲಿ, ಅವರು ಬಂದು ಆಚಾರ್ಯ ಹೇಳಿದಂತೆ ನಾವು ಕೇಳಿದ ಕೆಲವು ದಿವಸಗಳ ಹಿಂದೆ ಆ ಸಾಯಂಕಾಲ ಕಾರ್ಯಕ್ರಮ ಬೆಳಿಗ್ಗೆ ಮಾಡಿರಿ ಆಚಾರ್ಯರೇ, ನಮಗೆ ಈ ಕಾರ್ಯಕ್ರಮ ಬೆಳಿಗ್ಗೆ ಆಗಲಿ ಅಂಥೇಳಿ. ಹಾಗೆ ಪರಮಾತ್ಮನ ವ್ಯಾಪಾರ, ಅದ್ಭುತ ವ್ಯಾಪಾರ. 13-18 ನಮಗೆ ಆಚಾರ ಉಪನ್ಯಾಸ ಒದಗಿಸಿಕೊಟ್ಟಂತಹ ಈ ದೈವಿಕ ವ್ಯಾಪಾರ ಏನು ನಡೆದಿದೆ ಅದರಿಂದ ನಮಗೆ ಗೊತ್ತಾಗುತ್ತದೆ. ಆಚಾರ್ಯರ ಈ ಜ್ಞಾನಕಾರ ಏನಿದೆ ಅದು ಹರಿವಾಯುಗಳಿಗೆ ಮುಟ್ಟಿದೆ. ಶ್ರೋತೃಗಳು ಇದರಿಂದ ವಿಶೇಷವಾದ ಲಾಭವನ್ನು ಪಡೆದಿದ್ದಾರೆ ಎಂಬುದು ರೂಢಿಯಾಗುತ್ತದೆ. ಮತ್ತೊಮ್ಮೆ ಆಚಾರ್ಯರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ತಿಳಿಸಿ ಈಗಿನ ಮಂಗಳ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಸದನುಗ್ರಹಿವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರೋನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾಬಾಧಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾಜಿರಾಜಪದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಖ್ಯಭೀಷ್ಟದಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರವಚನ ಮಾಲಿಕೆಯ ಈ ಒಂದು ಪ್ರವಚನ ಮಾಲಿಕೆಯ 10 ದಿವಸದ ಕೊನೆಯ ದಿವಸ ಇವತ್ತು. ನಡೆದದ್ದು ಇಷ್ಟು. ಬರೋ ತಿಂಗಳು 13-18 ಪ್ರವಚನ ಅಂತ ಇಲ್ಲಿ ಮೊದಲೇ ತಿಳಿಸಿ ಈ ಸ್ಥಳವನ್ನು ಮಾಡಿಕೊಳ್ಳಬೇಕಾಗಿತ್ತು. ಅವರು ಮಾಡಿದ್ರು, ಅದು ಕಾರಣಾಂತರಗಳಿಂದ ಬುಕ್ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ. 3 ತಿಂಗಳ ಕೆಳಗೆ ಬೇರೆಯವರು ಭಾಗವತ ಅದೇ ಸಮಯಕ್ಕೆ ಬುಕ್ ಮಾಡಿದ್ರು. ಇವರು ಕೇಳಿದಾಗ ನನ್ನ ತಲೆಯಲ್ಲಿ ಬಂತು, ಅವರು ಯಾರೋ ಬುಕ್ ಮಾಡಿದ್ದಾರೆ ಅಂತ ಹೇಳಿದ್ದೆ. ನಾನು ನೋಡಿ ಹೇಳ್ತೇನೆ ಅಂತ. ಸ್ವಾಮಿ ಸಂಕಲ್ಪ, ನಾವು ಎಷ್ಟರವರೆಗೆ ಅಸ್ವತಂತ್ರರು ಎಂಬುದಲ್ಲಿ ಅದು ಚಿಕ್ಕ ದೃಷ್ಟಾಂತ. ಸ್ವಾಮಿ ನಡೆಸಿದ್ದು. ಇವರು ನನಗೆ ಹೇಳಲಿಕ್ಕೆ 3 ತಿಂಗಳ ಕೆಳಗೆ ಅದನ್ನು ಆ 1 ವಾರ ಭಾಗವತಕ್ಕಾಗಿ ಮೀಸಲಿಡಬೇಕು ಅಂತ ಕೇಳಿದವರು ನನ್ನ ಹತ್ತಿರ ಬಂದು, ಸಂಜೆ ಸಮಯ ಇದೆಯಲ್ಲ, ಆ ಸಮಯ ನಾವು ಕೇಳಿದ್ವು, ಇವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೇ ಸಮನೆ ಇದು ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಆಗಬೇಕು, ಸಂಜೆ ಬೇಡ ಅಂತ ಹೇಳಿ ಮಾಡಿದರು. ನಾನು ಅಂದುಕೊಂಡಿದ್ದೆ ಈ ಸಮಯ, ಈ 1 ವಾರದ ಕಾಲ ಯಾರು ಬರ್ತಾರೋ ಪ್ರವಚನಕ್ಕೆ ಅವ್ರಿಗೆ ಕೊಟ್ಟರೆ ಆಯಿತು ಅಂತ ಏನು ಅದನ್ನು ಹಾಗೆ ಬ್ಲ್ಯಾಂಕ್ ಆಗಿ ಇಟ್ಟಿದ್ದೆ. ಇವರು ಸರಿಯಾಗಿ ಕೇಳುವುದು, ನಾವು ಬುಕ್ ಮಾಡಿದ್ದಾಯಿತು, ನಿಮಗೆ ಮೊದಲೇ ಏನಾದರೂ ಇದ್ದರೆ ತೆಗೆದು ಬಿಡೋಣ, ಬೇರೆ ಅರೇಂಜ್ ಮಾಡೋಣ ಅಂದರು. ನೋಡಿದರೆ ಸರಿಯಾಗಿ ಅದೇ 1 ವಾರ. ಅವಾಗ ಅನಿಸಿತು, ಸ್ವಾಮಿಯ ಸಂಕಲ್ಪ ಇಲ್ಲಿ ನಡೆಯಬೇಕು ಅಂತ ಇದೆ, ಆತನಿಗೆ ಮುಟ್ಟುತ್ತಾ ಇದೆ, ನಿಮ್ಮ ಮೂಲಕ ಭಗವಂತ ಸ್ವೀಕಾರ ಮಾಡುತ್ತಾ ಇದ್ದಾನೆಂಬಾಗ ಕುರುಹು ಅಂತ ನಾವು ತಿಳಿದವು. ಅದು ಅವರು ತಿಳಿಸಿಕೊಟ್ಟದ್ದು. ಅದರಲ್ಲಿ ಮೊದಲು ನುಡಿಗಳು ಹೇಳಿದರು, ಇಡೀ ಈ ಪುಸ್ತಕ ಸಂಸ್ಕೃತದಲ್ಲಿ ಪ್ರಿಂಟ್ ಆಗಿದ್ದು, ಇತ್ತೀಚೆಗೆ ಬಂದದ್ದು. ನಮ್ಮ ವಿಶ್ವಮಾಧ್ಯ ಪರಿಷತ್ತು ಅಥವಾ ದ್ವೈತ ವೇದಾಂತ ಫೌಂಡೇಶನ್ನಿಂದ ಬಂದದ್ದು. 8ರವರೆಗೆ ಷೋಡಶಿ ಚತುರ್ದಶಿ ಗ್ರಂಥವೊಂದು ಇದೆ ಅಂತ ಪರಿಚಯ ಮಾಡಿಕೊಟ್ಟವರೇ ಗುರು ಗೋವಿಂದ ದಾಸರು. ಅವರು ನಿಜವಾಗಿ ಆ ಕಾಲದಲ್ಲಿ ಅಷ್ಟು ಶ್ರಮಪಟ್ಟು ಚೆನ್ನಾಗಿ ವಿವೇಚನೆ ಮಾಡಿ ಅಪರೂಪದ ಗ್ರಂಥ ಇದು, ಎಲ್ಲರಿಗೆ ಸಿಗಬೇಕು ಅಂತ ಪ್ರಯತ್ನ ಮಾಡಿ ಕನ್ನಡದ ಅನುವಾದ, ಪಾಂಡುರಂಗಿ ಶ್ರೀನಾಥಾಚಾರ್ಯರಂತ ಮಹಾಜ್ಞಾನಿಗಳು ದೊಡ್ಡವರು, ಅವರಿಂದ ಮಾಡಿಸಿ ಅವರು ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಪಾಂಡುರಂಗ ಶ್ರೀನಾಥಾಚಾರ್ಯರು ಮಾಡಿದ್ದು ಅಂತ ಗ್ರಂಥದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಚೆನ್ನಾಗಿ ಜನರಿಗೆ ಉಪಕಾರ ಮಾಡಿಕೊಟ್ರು. ನನಗೆ ಮೊದಲು ಸಿಕ್ಕ ಪ್ರತಿ ಅದೇ, ನನಗೆ ಚತುರ್ದಶಿ ಷೋಡಶಿ ಗ್ರಂಥದ ಪ್ರತಿ ಸಿಕ್ಕದ್ದು ಸಂಸ್ಕೃತದಲ್ಲಿ ಸಿಕ್ಕಲಿಲ್ಲ, ಮೊದಲು ಸಿಕ್ಕದ್ದು ಗುರು ಗೋವಿಂದ ದಾಸರು ಅವರು ಪ್ರಿಂಟ್ ಮಾಡಿಸಿದ ಪ್ರತಿಯೇ, ನಂತರ ಇದು ಸಿಕ್ಕದ್ದು. ಅಂದರೆ ಒಬ್ಬ ವ್ಯಕ್ತಿ ಒಂದು ಯೂನಿವರ್ಸಿಟಿ ಮಾಡಬೇಕಾದ ಕೆಲಸ ಮಾಡಿದ್ದಾರೆ, ಇದು ನಾನಲ್ಲ ಅಂದ ಮಾತು, ವಿದ್ಯಾಮಾನ್ಯರು ಹೇಳಿದ ಮಾತು. ಗುರು ಗೋವಿಂದ ದಾಸರ ಬಗ್ಗೆ ಅನೇಕ ಪುಸ್ತಕಗಳ ಪ್ರಕಟ ಮಾಡಿದ್ದಾರೆ, ಅನೇಕ ಅಪರೂಪ ಗುರುಗಳ ಚರಿತ್ರೆ ಮಹಿಮೆಗಳನ್ನು ತೋರಿಸಿಕೊಟ್ಟು ಸಜ್ಜನರಿಗೆ ಮಾರ್ಗದರ್ಶಕರಾದಂಥ ಗುರು ಗೋವಿಂದ ದಾಸರಿಗೆ ಅನೇಕ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಮುಂದೆ ಈ ಒಂದು ಪ್ರಕರಣಗಳಲ್ಲಿ ನಿನ್ನೆ ಉಪನಯನ ಪ್ರಕರಣದ್ದು ಚೂರು ನೋಡಿದವು, ಇವತ್ತು ಸೂರ್ಯಗತಿ ಪ್ರಕರಣ ಮುಂದೆ ಬರ್ತಾ ಇದೆ. ಏನಿದು ಸೂರ್ಯಗತಿ ಪ್ರಕರಣ ಅಂದರೆ, ಸೂರ್ಯನ ಗತಿ ಅಂದರೆ ಆಗು ಹೋಗುವುದು, ಬರುವುದು ಹೋಗುವುದು, ಅದನ್ನು ತೋರಿಸುವ ಪ್ರಕರಣ ಅಲ್ಲ, ಮೇಲ್ನೋಟಕ್ಕೆ ಅರ್ಥ ತೋರಬಹುದು. ಸೂರ್ಯಗತಿ ಪ್ರಕರಣ ಅಂದರೆ ಸೂರ್ಯಾಂತರ್ಗತ ಭಗವಂತ ಏಳು ಕಾಲಗಳಲ್ಲಿ ಏಳು ರೀತಿಯ ಪ್ರಾಣಿಗಳನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಆತನ ಗತಿ ಅಂದರೆ ಸೂರ್ಯಾಂತರ್ಗತ ಭಗವಂತನ ರಕ್ಷಣೆ ಮಾಡುವ ಚರ್ಯ ಅದರನ್ನು ತೋರಿಕೊಟ್ಟಿದ್ದಾರೆ. ಇಲ್ಲಿ ಬಂದದ್ದಿಷ್ಟು. ಸಾಮಾನ್ಯವಾಗಿ ನಾವು ದೇವರ ಚಿಂತನೆ ಮಾಡಲಿಕ್ಕೆ ಹೋದರೆ ವಾಯುದೇವರ ಪ್ರತಿಮೆಯಲ್ಲೇ ದೇವರನ್ನು ಚಿಂತನೆ ಮಾಡಬೇಕು, ಬೇರೆ ಗತಿ ಇಲ್ಲ. ಮಾಡಿದರೆ ದೈತ್ಯರು ಹಾಳು ಮಾಡಿಬಿಡುತ್ತಾರೆ ಆ ಚಿಂತನೆಯನ್ನು, ಪುಣ್ಯ ಅವರು ಸೆಳೆದುಕೊಂಡು ಹೋಗಿಬಿಡುತ್ತಾರೆ. ಆದ್ದರಿಂದ ವಾಯುದೇವರು ಆಖಾಣಾಶ್ಮ ಸಮ, ವಾಯುದೇವರ ಒಳಗೇನೆ ದೇವರ ಚಿಂತನೆ ಮಾಡಬೇಕು. ಆದ್ದರಿಂದ ಇಲ್ಲಿ ಹೇಳುತ್ತಾರೆ ಆದಿತ್ಯ ಮಂಡಲೇ ವಾಯುಂ ಅಧಿಷ್ಠಾನೀಕೃತ್ಯ ಭಗವಾನ್ ನಾರಾಯಣ ಅಸ್ತಿ. ಈ ಭಗವಂತ ನಾರಾಯಣ ವಾಯುದೇವರ ಒಳಗೆ ಸೂರ್ಯಮಂಡಲ, ಸೂರ್ಯಮಂಡಲದೊಳಗೆ ವಾಯುದೇವ, ವಾಯುದೇವರೊಳಗೆ ನಾರಾಯಣ ಅಂತ ಈ ರೀತಿಯಾಗಿ ವ್ಯವಸ್ಥೆ ಆಗಿದೆ. ಚೂರು ಕಡಿಮೆ ಮಾಡಿ. ಅಂಥ ನಾರಾಯಣ ಸಾಮ ಶಬ್ದವಾಚ್ಯನಾಗಿದ್ದಾನೆ, ಅಂದರೆ ಈತ ಎಲ್ಲರಿಗೂ ಸಮನಾಗಿದ್ದಾನೆ. ಹೇಗೆ ಸಮ ಅಂದರೆ ಇವರಿಗೆ ಜಾಸ್ತಿ ಬೆಳಕು ಕೊಟ್ಟು ಇವರಿಗೆ ಜಾಸ್ತಿ ತೋರೋಣ, ಇವರಿಗೆ ಕಡಿಮೆ ತೋರೋಣ ಅಂತ ಮಾಡಲ್ಲ. ಎಲ್ಲರಿಗೂ ಒಂದೇ ರೀತಿಯಾಗಿ ತೋರುವಂತೆ ಮಾಡುತ್ತಾನೆ, ಬೆಳಕನ್ನು ಕೊಡತಾ ಇದ್ದಾನೆ. ಅಷ್ಟೇ ಅಲ್ಲ, ನೀವು ಪೂರ್ವ ದಿಕ್ಕಿನಿಂದ ನೋಡಿದರೂ ಸೂರ್ಯ ನನ್ನ ಎದುರಿಗೆ ಅಂತ ಅವರೂ ಹೇಳುತ್ತಾರೆ. ಅದೇ ಸಮಯಕ್ಕೆ ದಕ್ಷಿಣದಲ್ಲಿ ನಿಂತವರು ನೋಡಿದ್ರು ಅವರು ನನಗೇ ಎದುರಾಗಿದ್ದಾನೆ ಸೂರ್ಯ ಅಂತ ಹೇಳುತ್ತಾರೆ. ಯಾವ ದಿಕ್ಕಲ್ಲಿ ನಿಂತರು ಎಲ್ಲರಿಗೂ ನನಗೇ ಎದುರಾಗಿದ್ದಾನೆ ಅಂತ ಹೇಳೋದರಿಂದ ಸಮತ್ವ ಹೇಳ್ತಾ ಇದ್ದಾರೆ. ಸರ್ವೇಶಾಂ ಮಾಂ ಪ್ರತಿ ನನ್ನ ಎದುರಿದ್ದಾನೆ, ನನ್ನೂರಿದ್ದ ಅಂತ ಯತ್ ಪ್ರತೀತಿ ಸಾಮ್ಯಂ, ಏನು ಪ್ರತೀತಿ ಬರ್ತಾ ಇದೆ ತತ್ ಕಾರಣತ್ವಾಚ್ಚ, ಅದಕ್ಕೆ ಬರಲಿಕ್ಕೆ ಕಾರಣನಾದ್ದರಿಂದಲೂ ಈತ ಭಗವಂತ ಸಾಮ ಅಂತ ಕರೆಸಿಕೊಂಡಿದ್ದಾನೆ. ಇಲ್ಲಿ ಹೇಳಲಿಕ್ಕೆ ಏನು ಹೊರಟದ್ದು ಅಂದರೆ ಏಳು ಕಾಲಗಳಿವೆ. ಬೆಳಿಗ್ಗೆ ಅಂದರೆ ಸೂರ್ಯ ಉದಯ ಆಗಲಿಕ್ಕೆ ಮೊದಲು ಆರು ಘಳಿಗೆಗಳ ಕಾಲ. ನಮಗೆ ಘಳಿಗೆ ಪಳಗಳು ಇವೆಲ್ಲ ಲೆಕ್ಕ ಗೊತ್ತಿಲ್ಲ, ಸೆಕೆಂಡ್ಸು ಮಿನಿಟ್ಸು ಇವೇ ಲೆಕ್ಕ ಅಭ್ಯಾಸ ಆಗಿದೆ. ಒಂದು ಘಳಿಗೆ ಅಂದರೆ 24 ನಿಮಿಷಗಳಿಗೆ ಒಂದು ಘಳಿಗೆ. ಹಾಗೆ ಆರು ಘಳಿಗೆಗಳು ಅಂದರೆ 6 × 24 ಎಷ್ಟಾಗುತ್ತೆ, 2.5 ಗಂಟೆ ಆಚೆ ಚೂರು 1-2 ನಿಮಿಷ ಈಚೆ ಬರುತ್ತೆ. ಹಾಗಾದರೆ ಸೂರ್ಯೋದಯ ಎಷ್ಟು ಗಂಟೆಗಿದೆ? ಪ್ರಾಯಶಃ 6 ಅಂತಿಟ್ಟುಕೊಳ್ಳೋಣ. 6 ಅಂತ ಇಟ್ಟುಕೊಂಡ್ರೆ ನಾವು ಏಳಬೇಕಾಗಿದ್ದಾವಾಗ ಅಂದರೆ 2.5 ಗಂಟೆ ಮೊದಲು ಏಳಬೇಕಂತೆ. ಇದು ಅರಣ್ಯಕಾಚಾರ್ಯರು ಉಪದೇಶ ಪತ್ರ ಎಂಬುದರಲ್ಲಿ ತಿಳಿಸಿಕೊಡ್ತಾರೆ. ಅಂದರೆ ನಾವು ಏಳಬೇಕಾಗಿದ್ದೆಷ್ಟು ಗಂಟೆಗೆ? 3:30 ಏಳಬೇಕು. 3:30 ಎದ್ದು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ, ಟೈಮ್ ಟೇಬಲ್ ಹಾಕ್ಕೊಡ್ತಾರೆ ನಮಗೆ ಹೀಗಿರಬೇಕು ಅಂತ. ಎದ್ದ ಕೂಡಲೇ ಮಾಡಬೇಕಾಗಿದ್ದೇನು? ಚೂರು ಹೊತ್ತು ಶೌಚಾದಿಗಳಿಗೆ ಕೊಟ್ಟು ನಂತರ ಶಾಸ್ತ್ರ ಚಿಂತನೆ ಮಾಡಿ, ನಂತರ ಚೂರು ಧ್ಯಾನ ಮಾಡಿ, ನಂತರ ವಿಶೇಷ ಇಷ್ಟು ಹೊತ್ತು ಸಂಧ್ಯಾ, ಇಷ್ಟು ಹೊತ್ತು ಜಪ, ಇಷ್ಟು ಹೊತ್ತು ಪೂಜಾ, ಇಷ್ಟು ಹೊತ್ತು ನಿಮಗೆ ವಿಶೇಷ ಪಾಠ ಪ್ರವಚನಾದಿಗಳು, ಇಷ್ಟೇ ಹೊತ್ತು ಊಟ, ಇಷ್ಟೇ ಹೊತ್ತು ವಿಶ್ರಾಂತಿ. ಹೇಳುತ್ತಾರೆ ಬೆಳಿಗ್ಗೆ 3:30 ಎದ್ದಿರ್ತೀರಾ, ನನಗೂ ಗೊತ್ತು, ಮಧ್ಯಾಹ್ನ ಊಟ ಆದ ಮೇಲೆ ವಿಶ್ರಾಂತಿ, ಅರ್ಥ ಮಲಗೋದಲ್ಲ, ದೇಹಕ್ಕೆ ಆದ ಆಲಸ್ಯ ಪರಿಹಾರ. ಅದು ಹೇಗಾಗುತ್ತೋ, ನಿದ್ದೆ ಬಾರದೆ ಪರಿಹಾರ ಹೇಗಾಗುತ್ತೋ ಹಾಗೆ ಮಾಡಿಕೊಳ್ಳಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಚಿಕ್ಕ ಹುಡುಗರಿಗೆ ಉಪನಯನ ಕಾಲಕ್ಕೆ ಹೇಳ್ತಾರೆ ಹಗಲು ಮಲಗಬೇಡ ಅಂತ. ಅಷ್ಟೇ ಅಲ್ಲ, ಶ್ರೀನಿವಾಸ ಪದ್ಮಾವತಿಯ ಕೈಯಿಂದ ಕಲ್ಲಿನ ಪೆಟ್ಟು ತಿಂದು ಬಂದು ಮಲಗಿದಾಗ ಬಕುಲಾದೇವಿ ಹೇಳುತ್ತಾಳೆ, ಶ್ರೀನಿವಾಸ, ಹಗಲು ನೀನು ಮಲಗಿದ್ದು ನಾನೆಂದು ಕಂಡಿಲ್ಲ, ಈಗ ಯಾಕೆ ಮಲಗಿದ್ದೀಯಾ ಅಂತ ಕೇಳುತ್ತಾರೆ. ಆ ರೀತಿಯಲ್ಲಿ ಹಗಲು ಮಲಗುವುದು ಸರಿಯಲ್ಲ. ಆ ರೀತಿಯಲ್ಲಿ ವಿಶ್ರಾಂತಿ, ನಂತರ ಸಾಧನ ಎಲ್ಲ ಚೆನ್ನಾಗಿ ತಿಳಿಸಿಕೊಡ್ತಾರೆ ಅವರ ಉಪದೇಶ ಪತ್ರ ಅಂತ. ಆ ರೀತಿಯಲ್ಲಿ ಸೂರ್ಯ ಉದಯಿಸಲಿಕ್ಕೆ ಮೊದಲು 6 ಗಳಿಗೆಗಳ ಕಾಲ ಒಂದು ಕಾಲ, ಸೂರ್ಯ ಉದಯಿಸಿದ ಮೇಲೆ 6 ಗಳಿಗೆಗಳ ಒಂದು ಕಾಲ, ನಂತರ ಮಧ್ಯಾಹ್ನ ಕಾಲ 6 ಗಳಿಗೆಗಳ ಕಾಲ. ಆದರೆ ಸೂರ್ಯೋದಯ ಆದ ಮೇಲೆ 6 ಗಳಿಗೆಗಳು ಕಳೆದ ಮೇಲೆ ಮಧ್ಯಾಹ್ನ ಬರಲ್ಲ, ಮಧ್ಯ ಸಂಗಮ ಕಾಲ 6 ಗಳಿಗೆ, ನಂತರ ಮಧ್ಯಾಹ್ನ ಕಾಲ 6 ಗಳಿಗೆ. ಮಧ್ಯಾಹ್ನ ಆದ ಮೇಲೆ 6 ಗಳಿಗೆ ಅಪರಾಹ್ನ. ಅಪರಾಹ್ನ ಲೆಕ್ಕ ಹೇಗೆ ಅಂದರೆ, ನಡುನೆತ್ತಿಗೆ ಸೂರ್ಯ ಬಂದಾಗ ಮಧ್ಯಾಹ್ನ, ಆ ನಡುನೆತ್ತಿಯಿಂದ ಪಶ್ಚಿಮಕ್ಕೆ ಚೂರು ಶುರು ಆಗುತ್ತೆ ತಗ್ಗೋದು, ಆ ಎಲ್ಲಿ ಶುರು ಆಗುತ್ತೋ ಅದು ಅಪರಾಹ್ನ ಕಾಲ ಅಂತ ಹೇಳುತ್ತಾರೆ. ಅದು 6 ಗಳಿಗೆಗಳು. ಅಪರಾಹ್ನ ಆದ ಮೇಲೆ ಬರುವುದು ಸಾಯಾಹ್ನ. ಸಾಯಾಹ್ನ ಕಾಲ 6 ಗಳಿಗೆ, ಸೂರ್ಯ ಮುಳುಗಿದ ಮೇಲೆ 6 ಗಳಿಗೆಗಳ ಕಾಲ ಅಂತ, ಒಟ್ಟು 7 6 ಗಳಿಗೆಗಳ ಕಾಲಗಳು. ಇದಕ್ಕೆ ಭಗವಂತ ನಿಯಾಮಕ. ಯಾವ ರೂಪಗಳು ನಿಯಾಮಕ ಅಂದರೆ, ಇಲ್ಲಿ ವೇದದ ಋಗ್ವೇದದ ಅಂದರೆ ವೇದದ ಋಕ್ಕುಗಳನ್ನು ಗಾನ ಮಾಡುವ ರೀತಿಗೆ ಸಾಮಗಾನ ಅಂತ ಹೆಸರು. ಈ ಸಾಮಗಾನದಲ್ಲಿ ಪ್ರಭೇದಗಳಿವೆ ಅಂದರೆ ವೆರೈಟೀಸ್, ಒಂದೊಂದು ರೀತಿಯಲ್ಲಿ ಗಾನ ಮಾಡುವ ಸಂದರ್ಭ. ಅದರಲ್ಲಿ ಹಿಂಕಾರ ಎಂಬುದು ಒಂದು ಸಾಮ, ಆ ರೀತಿ ಗಾನ. ಪ್ರಸ್ತಾವ ಅಂತ ಒಂದು ಗಾನ, ಆದ ಮೇಲೆ ಆದಿ ಅಂತ ಒಂದು ಗಾನ ಮಾಡುವ ರೀತಿ, ನಂತರ ಉದ್ಗೀತ ಅಂತ ಒಂದು ರೀತಿ, ಪ್ರತಿಹಾರ ಅಂತ ಒಂದು ರೀತಿ, ನಂತರ ವಿಶೇಷವಾಗಿ ಉಪದ್ರವ. ನೋಡಿ ಹೆಸರು, ಉಪದ್ರವ ಎಂಬುದು ಒಂದು ಸಾಮಗಾನದ ರೀತಿ, ನಂತರ ನಿಧನ ಅಂತ ಇನ್ನೊಂದು ಸಾಮಗಾನದ ರೀತಿ. 7 ಹೆಸರಿನ ಸಾಮಗಾನದ ಪ್ರಭೇದಗಳಲ್ಲಿ ದೇವರು ಆಯಾ ಹೆಸರಿನಿಂದ ನಿಂತಿದ್ದಾನೆ, ಸಾಮಗಾನದಲ್ಲಿ ನಿಂತಿದ್ದಾನೆ. ಯಾಕೆ ಸಾಮಗಾನ ಪ್ರಿಯ ಅಂತ ದೇವರಿಗೆ ಹೆಸರು. ಆ ಸಾಮಗಾನದ ರೀತಿಗಳಲ್ಲಿ ತನ್ನ ಅನೇಕ ರೂಪಗಳು ಧಾರಣೆ ಮಾಡಿಕೊಂಡಿದ್ದಾನೆ, 7 ರೂಪಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಆ 7 ರೂಪಗಳ ಹೆಸರು ಆ ಸಾಮಗಾನಗಳ ಹೆಸರೇ ಹಿಂಕಾರ. ಆ ದೇವರ ಹೆಸರು ಹಿಂಕಾರ, ದೇವರ ಹೆಸರು ಪ್ರಸ್ತಾವ, ದೇವರ ಹೆಸರು ಆದಿ, ದೇವರ ಹೆಸರು ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನ ಅಂತ ಸಾಮಗಳ ಹೆಸರಿಟ್ಟುಕೊಂಡು ದೇವರಿದ್ದಾರೆ. ಎಲ್ಲಿದ್ದಾರೆ? ಸಾಮಗಾನದಲ್ಲೂ ಇದ್ದಾರೆ. ಅದೇ 7 ರೂಪಗಳು ಸೂರ್ಯ ಮಂಡಲದಲ್ಲೂ ಇವೆ. ಅದೇ 7 ರೂಪಗಳು ಇಡೀ ಭೂಮಂಡಲದ ಅಥವಾ ಸರ್ವತ್ರ ವ್ಯಾಪ್ತವಾದ ಜೀವರನ್ನು ನಿಯಾಮನ ಮಾಡುತ್ತಾ ಇವೆ. ನಾನಾ ರೀತಿಯಾದ ಜೀವರ ನಿಯಾಮಕ ರೂಪಗಳಿವು. ಈ ರೀತಿಯಾಗಿ ಯಾರು 7 ಕಾಲಗಳಲ್ಲಿ, ನಮ್ಮ ಎಚ್ಚರ ಇರೋದೇ ಆ 7 ಕಾಲ, ಆ 7 ಕಾಲದಲ್ಲಿ 7 ರೀತಿಯಾದ ಭಗವಂತನನ್ನ ಚಿಂತನೆ ಮಾಡುತ್ತಾರೋ ಅವರಿಗೆ ಏಳಿಗೆ ಇದೆ. ಯಾವ ರೀತಿ? ಸತತ ಭಗವಂತನ ಸಾಧನ ಆಗುತ್ತೆ, ಕಾಲ ಕಾಲದಲ್ಲಿ ಭಗವಂತನ ರಕ್ಷಣೆ ಒದಗುತ್ತೆ, ಭಗವಂತನ ಚಿಂತನೆ ವಿಶೇಷವಾಗಿ ಆಗುತ್ತೆ, ಅಪರೋಕ್ಷ ಜ್ಞಾನಕ್ಕೆ ಬೇಗ ಸಾಧನ ಆಗುತ್ತೆ ಅಂತ ಹೇಳುತ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗುವುದು ಅಂದರೆ ಅರ್ಥ ಏನು? ಆ ಜ್ಞಾನಕ್ಕೆ ಮೊದಲು ಗುರುಗಳ ಉಪದೇಶ ಆಗಬೇಕು. ಅಂಥ ಗುರುಗಳು ತಾವಾಗಿ ನಮ್ಮನ್ನು ಹುಡುಕೊಂಡು ಬರ್ತಾರೆ, ಹುಡುಕೊಂಡು ಬಂದು ಅನುಗ್ರಹ ಮಾಡುತ್ತಾರೆ ಅಲ್ಲ. ಅಂಥ ಘಟನೆಗಳು ಏನಾದರೂ ಉಂಟೋ, ಗುರುಗಳೇ ಹುಡುಕಿಕೊಂಡು ಬಂದು ಅನುಗ್ರಹ ಮಾಡಿದ ಘಟನೆಗಳು ಎಂದಾದರೂ ಚರಿತ್ರೆಯಲ್ಲಿ ಇದೆಯೋ? ಶಿಷ್ಯರು ಹೋಗಬೇಕಲ್ಲ ಅಂದರೆ ಸಂದರ್ಭ, ದೇವರ ಕುರಿತು ಹೇಳಿದರು, ದೇವರ ಭಕ್ತರ ಕುರಿತು ಹೇಳಿದರು, ದೇವರ ಭಕ್ತಿಯಲ್ಲೇ ತಾತ್ಪರ್ಯ. ಯಾಕೆಂದರೆ ದೊಡ್ಡವರ ಚರಿತ್ರೆ ಭಕ್ತಿ ಉದ್ರೇಕ ಬರುತ್ತೆ. ಒಟ್ಟಾರೆ ನಾವು ಕಳೆಯುವ ಒಂದು ಗಂಟೆ ಕಾಲ ಪ್ರವಚನ ಕೇಳಿದ ಮೇಲೆ ಗುರಿಯಲ್ಲಿ ನಿಜವಾದ ಯಥಾರ್ಥವಾದ ಭಗವಂತನ ಜ್ಞಾನ ಬರ್ತಾ ಇರಬೇಕು. ಆ ಬಂದ ಜ್ಞಾನ ಒಣ ಜ್ಞಾನ ಬರಬಾರದು, ಹಸಿ ಹಸಿಯಾಗಿ ಬರಬೇಕು. ಮನಸ್ಸಿನಲ್ಲಿ ಭಕ್ತಿ ಉದ್ರೇಕ ಪುಟಿದೇಳಬೇಕು. ಒಟ್ಟಾರೆ ಪ್ರವಚನ ನಮ್ಮಲ್ಲಿ ದೇವರ ಕುರಿತು ವಿಶೇಷ ಹಂಬಲ ಹುಟ್ಟಿಸಬೇಕು. ಹಾಗಾದರೆ ಪ್ರವಚನ ಸಾರ್ಥಕ ನಮ್ಮದು. ದೇವರಲ್ಲಿ ಅವತ್ತು ಭಕ್ತಿ ಉದ್ರೇಕ ಹುಟ್ಟಿತೋ, ಹಾ ಅಂತ ವಿಶೇಷವಾದ ಆ ದಿನ ಸಾರ್ಥಕ ಆಯಿತು ಅಂತ. ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ ಹುಟ್ಟಿಸುವ ಒಂದು ಕಥ ಚಿಕ್ಕದು ಹೇಳಿ ಮುಂದಕ್ಕೆ ಹೋಗ್ತೇನೆ. ಗುರುಗಳೇ ಶಿಷ್ಯನನ್ನು ಹುಡುಕೊಂಡು ಬಂದದ್ದು ಗುರುಜಗನ್ನಾಥದಾಸರು ಅಂತ ಆದವಾನಿ ಹತ್ತಿರ, ಮಂತ್ರಾಲಯದ ಹತ್ತಿರ ಆದವಾನಿ, ಆದವಾನಿ ಕ್ಷೇತ್ರಕ್ಕೆ ಹೋಗಿದ್ದೀರಾ ಅಂತ ಕಾಣುತ್ತೆ. ಎಲ್ಲರೂ ಕೂಡ ಪ್ರಾಯಶಃ ಹೋಗದಿದ್ದರೆ ಹೋಗಿ ಬನ್ನಿ. ದೊಡ್ಡ ಕ್ಷೇತ್ರ, ವಿಜಯದಾಸರು ರಾಯರು ಓಡಾಡಿದ ಜಾಗ. ರಾಯರು ದಿವಾನು ವೆಂಕಣ್ಣನಿಗಾಗಿ ತಿರುಗಾಡಿದ ಜಾಗ, ವೆಂಕಣ್ಣ ರಾಯರು ಅಲ್ಲಿಗೆ ಓಡಾಡಿದ ಜಾಗ, ವಿಜಯದಾಸರು ತಿರುಗಾಡಿದ ಜಾಗ, ಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಮುಖ್ಯ ಪ್ರಾಣದೇವರ ಸನ್ನಿಧಾನ, ವ್ಯಾಸರಾಜರು ತಿರುಗಾಡಿ ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾ ಮಾಡಿದ್ದಾರೆ, ಎರಡು ಪ್ರಾಣದೇವರ ಪ್ರತಿಷ್ಠಾ ಮಾಡಿದ್ದಾರೆ. ನಂತರ ರಘುಪ್ರೇಮ ತೀರ್ಥರು ವಿಶೇಷವಾಗಿ ಅಲ್ಲಿ ವೃಂದಾವನಸ್ಥರಾಗಿ ಆ ಊರಿನಲ್ಲಿ ವಿಶೇಷ ಮಹಿಮೆಗಳನ್ನು ತೋರಿ ತೋರತಾ ಈಗೂ ಇದ್ದಾರೆ ವೃಂದಾವನದಲ್ಲಿ. ಇನ್ನು ಅಲ್ಲಿ ವೇಣುಗೋಪಾಲದಾಸರು ವಿಜಯದಾಸರ ಶಿಷ್ಯರು, ಅವರು ಆ ಆದವಾನಿಯ ನವಾಬಿನ ಹತ್ತಿರ ಇದ್ದಾಗ ಕರೆದು ಅಂಕಿತ ಕೊಟ್ಟು ಪವಿತ್ರ ಮಾಡಿದ ಜಾಗ. ಆ ಆದವಾನಿಯ ಹತ್ತಿರ ಒಂದು ಸ್ಥಳ ಕೌತಾಳ ಅಂತ. ಇಷ್ಟೆಲ್ಲ ನಿಮಗೆ ಟಿ ಟಿ ಡಿ ಅಂತ ಹೇಳಿದರೆ ನೆನಪಾಗುವುದು ಅಪ್ಪಣಾಚಾರ್ಯರು ಅಂತ, ಹೌದಲ್ವ? ಪ್ರಾಜೆಕ್ಟ್ ಆಫೀಸರ್, ಅವರ ವಂಶಸ್ಥರು ಅಂದರೆ ಅಪ್ಪಣಾಚಾರ್ಯರು ಅವರ ವಂಶಸ್ಥರು. ಯಾರ ವಂಶಸ್ಥರು ಅಂದರೆ ಗುರುಜಗನ್ನಾಥದಾಸರ ವಂಶಸ್ಥರವರು. ಸರಿ, ಗುರುಜಗನ್ನಾಥದಾಸರ ಕುರಿತು ಚೂರು ಪರಿಚಯ. ಏನು, 22 ವರ್ಷಗಳ ಕಾಲ ಒಂದಕ್ಷರ ಬಾರದೆ ತಿರುಗಾಡಿದ ವ್ಯಕ್ತಿ. ಎಲ್ಲ ಊರಿನವರು ಅವರನ್ನು ಮುದ್ದಾಗಿ ಕರೀತಾ ಇದ್ರು, ಮುಠಾಳ ಅಂತ. ಮುಠಾಳ ಅಂದರೆ ಗೊತ್ತು ನಿಮಗೆ, ಅಪ್ಪ ಮಹಾವಿದ್ವಾಂಸ. ಹೇಳ್ತಾ ಇದ್ರು, ಯಾವ ಅಪ್ಪನಿಗೆ ಅಡ್ಡ ಹುಟ್ಟಿದ್ದೀಯಾ, ಅಲ್ಲಿ ಭಾಷೆ ಹಾಗೆ, ಅಪ್ಪನಿಗೆ ಅಡ್ಡ ಹುಟ್ಟಿದ್ದೀಯಾ ಅಂತ. ಆ ಮಾತು ಸುಂದರವಾಗಿತ್ತು, ಚೆನ್ನಾಗಿ ಕೇಳತಾ ತಿರುಗಾಡ್ತಾ ಇದ್ರು. ಒಂದು ಮುಹೂರ್ತ ಬಂತು, ಅದೇ ಮಾತು ಯಾರೋ ಹೇಳಿದ್ರೆ ಚುಚ್ಚಿತು ಒಳಗೆ, ಛೇ ಹೀಗಿರಬಾರದು ಅಂತ ಹತ್ತಿರ ಇರುವಂಥ ಪ್ರಾಣದೇವರಿಗೆ ಸೇವಾ ಮಾಡಲಿಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಸ್ವಪ್ನದಲ್ಲಿ ರಾಯರು ಮತ್ತು ಇಭರಾಮಪುರ ಅಪ್ಪ ಅವರು ಇಬ್ಬರೂ ಬಂದು ನಾಲಿಗೆ ಮೇಲೆ ಬೀಜಾಕ್ಷರ ಬರೆದು ಹೋಗ್ತಾರೆ. ಮಾರನೆಯ ದಿನ ತುಂಬ ದಿವಸ ಆಯಿತು ಮಗ ಮನೆ ಬಿಟ್ಟು ಹೋಗಿ, ಅಪ್ಪನಿಗೆ ಒಂದೇ ಸಂಕಟ, ಏನು ಮಾಡುತ್ತಾ ಇದ್ದಾನೋ ಏನೋ, ಬುದ್ಧಿ ಇಲ್ಲದ ಹುಡುಗ. ಬೆಳಿಗ್ಗೆ ಭಾಗವತ ನಡೀತಾ ಇದೆ, ಆಗಿನ ಕಾಲ ಹಳ್ಳಿ ಭಾಗವತ ಅಂದರೆ ಎಲ್ಲೆಲ್ಲ ಪಂಡಿತರು ಬರ್ತಾ ಇದ್ರು, ಇವರ ತಂದೆಯ ಪ್ರವಚನ ಅಂದರೆ ಎಲ್ಲ ಪಂಡಿತರು ಬಂದು ಕೂತಿದ್ದಾರೆ, ಅಪರೂಪದ ಪ್ರವಚನ. ಮಗ ಪ್ರತ್ಯಕ್ಷ ಬಾಗಿಲಲ್ಲಿ, ಅಪ್ಪನಿಗೆ ಸಂತೋಷ, ಆಯ್ತಪ್ಪ ಹೇಳಿದ ಭಾಗವತ ಸಾರ್ಥಕ ಆಯಿತು, ಮಗ ಬಂದ ತಿರುಗಿ ನೋಡ್ತಾ ಇದ್ದಾರೆ. ಬಾಪ್ಪ ಅಂತ ಕರೆದರೆ ಮಗನ ಬಾಯಿಯಿಂದ ಬಂದದ್ದು ಮೊದಲು ಮಾತೇನು ಅಂದರೆ, ನಾನು ಭಾಗವತ ಹೇಳ. ಆಶ್ಚರ್ಯ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಅಪರೂಪದ್ದು ಭಾಗವತ, ಎಲ್ಲರಿಗೂ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ವಿಚಿತ್ರ ವಿಚಿತ್ರ ಪ್ರಶ್ನೆಗಳು ಬರುತ್ತೆ, ಉತ್ತರ ಕೊಡಲಾರದೆ ಒದ್ದಾರಬೇಕು, ಅಂಥದ್ದರಲ್ಲಿ ಪರೀಕ್ಷೆ ಇಡುತ್ತಾರೆ ವಿದ್ವಾಂಸರಿಗೆ. ಮಗ ಒಂದು ಅಕ್ಷರ ಬರಲ್ಲ, ಭಾಗವತ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ, ಏನು ಮಾಡಬೇಕು? ಸರಿ, ಹೇಳಿದ್ದೇ ದೊಡ್ಡದು. ಆದ್ದರಿಂದ ಮಗನಿಗೆ ಹೇಳಿದ್ರು, ಸರಿಯಪ್ಪ ಕೂಡು ವ್ಯಾಸಪೀಠ, ಕೂತ್ರೆ ಆದರೂ ನಿನಗೆ ಹೇಳಬೇಕು ಅಂತ ಬುದ್ಧಿ ಬಂತಲ್ಲ, ಕೂಡು ಅಂದರು. ಕೂತ ಮೇಲೆ ಶುರು ಮಾಡಿದ್ದು ಜನ್ಮಾದ್ಯಸ್ಯ ಅಂತ ಶುರು ಮಾಡಿದ ಶ್ಲೋಕ, 6 ತಿಂಗಳ ಕಾಲ ಒಂದೇ ಶ್ಲೋಕ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದರು. ಅಂಥ ಮಹಾನುಭಾವರು ರಾಯರು. ಬೀಜಾಕ್ಷರ ಬರೆದರೆ ರಾಯರ ವಿಶೇಷವಾದ ರಾಘವೇಂದ್ರ ವಿಜಯವನ್ನು ಕನ್ನಡದಲ್ಲಿ ಬರೆದರು. ಹೇಳ್ತಾರೆ, ರಾಘವೇಂದ್ರರ ಪಾದ ಪದುಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ ಓದದಲೆ ಸಿರಿ ಬ್ರಹ್ಮವಿದ್ಯೆಯು ಬಂತು ನನಗೆ ಅಂತ ಹೇಳ್ತಾರೆ. ಅಂಥ ಮಹಾನುಭಾವರಿಗೆ ಒಬ್ಬರಿಗೆ ಗುರುಗಳೇ ಒಬ್ಬರಿಗೆ ಅಂಕಿತ ಕೊಡಬೇಕು ಅಂತ ಸೂಚನೆ ಆಯಿತು. ವರದೇಶ ವಿಠಲರು ಅಂತ ಅಂಕಿತ ಕೇಳಿರ್ತೀರ ಹಾಡು, ಅವರು ಹನುಮಂತರಾಯರು ಅಂತ ವಕೀಲರು. ಅವರ ಮನೆಗೆ ಬಂದರು ಇವರು. ಅವರು ಒಳ್ಳೆ ಅನುಷ್ಠಾನವಂತರು, ಚೆನ್ನಾಗೇ ಇದ್ದರು. ಅವರ ಮನೆಗೆ ಇವರು ಬಂದು ಬಂದ ಬ್ರಾಹ್ಮಣನ ಒಳಗೆ ಕರೆದರು, ಬರಬೇಕು ಅಂತ ಹೇಳಿದರು. ಬಂದ ಮೇಲೆ ಏನು ಊಟದ ಸಮಯ, ಊಟ ಕೇಳಬೇಕು ಅಂದರೆ ನನಗೆ ಸ್ವಪ್ನ ಆಗಿದೆ, ನಿನಗೆ ಅಂಕಿತ ಕೊಡಬೇಕಂತೆ. ಅದಕ್ಕೇನು ಹೇಳಬೇಕು ಬ್ರಾಹ್ಮಣ? ಸ್ವಾಮಿ, ಅಂಕಿತ ಹುಡುಗಾಟಿಕೆ ಅಲ್ಲ. ಯಾವ ಗುರುಗಳ ಹತ್ರ ನಾವು ಗುರುಗಳು ಅಂತ ಸ್ವೀಕಾರ ಮಾಡುತ್ತೀವೋ ಅವರನ್ನ ಜನ್ಮದಲ್ಲಿ ಅವರನ್ನ ನಿಂದಾ ಮಾಡಬಾರದು. ಹುಡುಕಿ ಹುಡುಕಿ ಒಳ್ಳೆ ಗುರುಗಳನ್ನು ತಗೋಬೇಕು. ನೀವು ಬಂದಷ್ಟು ಮಾತ್ರಕ್ಕೆ ನಾನು ಒಪ್ಪಲ್ಲ, ನನಗೂ ಸ್ವಪ್ನ ಆಗಲಿ, ತಗೊಳ್ತೇನೆ. ಏನು ಮಾಡಬೇಕು ಈ ವ್ಯಕ್ತಿ? ಬಂದವರು ಗುರುಜಗನ್ನಾಥ ದಾಸರು. ಹಿಂದಲೇ ಅಲ್ಲಿ ಒಂದು ಕಂಬಳಿ ಇತ್ತು, ಅದರನ್ನು ಹೊದ್ದುಕೊಂಡ್ರು ಮಲಕ್ಕೊಂಡ್ರು. ಈತಗೆ ಒಂದೇ ಇದು, ಬ್ರಾಹ್ಮಣ ಹಸಿವಿ ಬಂದಿದ್ದಾರೆ, ಹೀಗೆ ಮಲಕೊಂಡಲ್ಲ ಅಂತ ದಂಪತಿಗಳಿಬ್ಬರು ಉಪವಾಸ. ಆ ಬ್ರಾಹ್ಮಣ ಉಪವಾಸ, ಇವರು ಉಪವಾಸ. ರಾತ್ರಿಗೆ ಅಡಿಗೆ ಮಾಡ್ತಾರೆ, ಹೇಳುತ್ತಾರೆ ಅಂತ ನೋಡ್ತಾರೆ, ಹೇಳೋದೇ ಇಲ್ಲ. ಮೂರು ದಿವಸ ಆಯಿತು, ಅವರು ಉಪವಾಸ, ಇವರು ಉಪವಾಸ. ಪರೀಕ್ಷೆ ಮಾಡಿದರು. ಮೂರನೆಯ ದಿವಸ ಬೆಳಗಿನ ಜಾವ ಇವರಿಗೆ ಸ್ವಪ್ನದಲ್ಲಿ ನರಸಿಂಹದೇವರು ಬಂದು, ಏನೋ ನಾನು ಬರಬೇಕಾ ನಿನಗೆ ಹೇಳಬೇಕು ಅಂತ. ಅವ್ರು ಹೇಳಿದ್ರೆ ಸಾಕಾಗಲ್ಲೋ ಅಂತ ನರಸಿಂಹ ಹೇಳೋದು. ಹೇಳಿದ ಕೂಡಲೇ ಧಿಗ್ ಅಂತ ಹೇಳುತ್ತಾರೆ. ಇವರು ಎದ್ದ ಕೂಡಲೇ ಅವರು ಮುಸುಕು ತೆಗೆದು ಎದ್ದು ಹೇಳಿದನ, ನರಸಿಂಹ ಹೇಳಬೇಕು ಈ ಮಾತು ಹೇಳಬೇಕು. ಆಶ್ಚರ್ಯ ಪಡ್ತಾರವರು. ಇದು ಅಂದರೆ ಯಾಕೆ ಹೇಳಿದೆ ಈ ಸೂರ್ಯ ಗತಿ ಪ್ರಕರಣ? ಅದರ ಕುರಿತು ಅರಣ್ಯಕಾಚಾರ್ಯರು ಬೆಳಕು ಚೆಲ್ತಾ ಇದ್ದಾರೆ. ನಮ್ಮ ಗುರುಗಳು ನಮ್ಮನ್ನು ಹುಡುಕೊಂಡು ಬರುತ್ತಾರೆ. ಕೈ ಹಿಡಿದು ನಡೆಸುವಂತಹ ಗುರುಗಳು ನಮಗೆ ಸಿಗಬೇಕಾದರೆ ಅದು ಅನೇಕ ಜನ್ಮದ ಪುಣ್ಯದ ಗಂಟು ಫಲ ಕೊಟ್ಟರೆ ಆಗುತ್ತೆ, ಈ ಚಿಂತನೆ ಮಾಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸೂರ್ಯ ಉದಯ ಆಗಲಿಕ್ಕೆ ಮೊದಲಿನ ಕಾಲ, ಆ ಕಾಲಕ್ಕೆ ಯಾರು ನಿಯಾಮಕ ಅಂದರೆ ಹಿಂಕಾರ ನಾಮಕ ಭಗವಂತ ನಿಯಾಮಕ. ಹಿಂಕಾರ ನಾಮಕ ಭಗವಂತ ಯಾರು ಅಂದರೆ ಹೇಳ್ತಾರೆ ಪ್ರದ್ಯುಮ್ನ. ಪ್ರದ್ಯುಮ್ನೇ ಹಿಂಕಾರ ನಾಮಕನಾಗಿ ಅಲ್ಲಿ ನಿಯಾಮಕನಾಗಿದ್ದಾನೆ. ದೇವರಿಗೆ ಹಿಂಕಾರ ಅಂತ ಹೆಸರು ಯಾಕೆ ಬಂತು ಅಂದರೆ ಹಿಂ ಕರೋತೀತಿ ಹಿಂಕಾರ. ಹಿಂ ಸೃಷ್ಟಿಂ, ಸೃಷ್ಟಿಯನ್ನು ಮಾಡುತ್ತಾನಾದ್ದರಿಂದ ಈ ದೇವರಿಗೆ ಹಿಂಕಾರ ಅಂತ ಹೆಸರು. ಇಂಥ ಹಿಂಕಾರ ನಾಮಕ ಪ್ರದ್ಯುಮ್ನ ಮೊದಲು ಆರು ಘಳಿಗೆಗಳ ಕಾಲಕ್ಕೆ ನಿಯಾಮಕನಾಗಿ ಯಾರಿಗೆ ವಿಶೇಷ ರಕ್ಷಕ ಅಂದರೆ ಪಶುಪಕ್ಷಾದಿಗಳಿಗೆ ರಕ್ಷಕ ಪ್ರೇರಕ, ಪಶುಗಳಿಗೆ ಪ್ರೇರಕ. ಅದಕ್ಕೆ ನೋಡಿ, ನಮಕ್ಕಿಂತ ಮೊದಲು ಪಶುಗಳು ಹೇಳುತ್ತೆ. ಮೊದಲು ಅವೆದ್ದ ಶಬ್ದ ಮಾಡುತ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ, ಓಹೋ ಬೆಳಕಾಗ್ತಾ ಇದೆ ಅಂತ. ಅದಕ್ಕೆ ಮೊದಲವಗಳಿಗೆ ಎಚ್ಚರ, ಆ ಕಾಲ ಅವುಗಳದ್ದು. ಅದಕ್ಕೆ ಹೇಳುತ್ತಾರೆ ಪಶುಗಳು ಕೂಡ ಹಿಂಕಾರ ನಾಮಕ ಭಗವಂತನ ಆಶ್ರಯ ಮಾಡಿದ್ದರಿಂದ ಹಿಂ ಶಬ್ದಂ ಕುರುವಂತಿ, ಹಿಂ ಅಂತ ಶಬ್ದ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೇಳಿಸಲ್ಲ, ಅವರಿಗೆ ಕೇಳಿಸುತ್ತೆ, ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಆ ಶಬ್ದಗಳ ಪರಿಚಯ ಎಲ್ಲ. ನಂತರ ಕಾಲ ಯಾವುದು ಅಂದರೆ ಸೂರ್ಯ ಉದಯ ಆದ ಮೇಲೆ ಕಾಲ. ಸೂರ್ಯ ಉದಯ ಆದ ಮೇಲೆ ಕಾಲಕ್ಕೆ ಪ್ರಸ್ತಾವ ನಾಮಕ ಭಗವಂತ ನಿಯಾಮಕ ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತಾವ, ಪ್ರಸ್ತಾವ ಯಾರು ಅಂದರೆ ವಾಸುದೇವ ನಾಮಕ ಭಗವಂತನೇ ಪ್ರಸ್ತಾವ ನಾಮಕನಾಗಿ ಈ ಎರಡನೆಯ ಕಾಲಕ್ಕೆ ಇದ್ದಾನೆ. ಆ ಕಾಲ ಪ್ರಾತಃ ಕಾಲ, ಅರುಣೋದಯ ಅಂದರೆ ವಿಶೇಷವಾಗಿ ಸೂರ್ಯ ಹುಟ್ಟಿದ ಮೇಲೆ ಬರುವ ಕಾಲ. ಆ ಕಾಲದಲ್ಲಿ ಈತನಿಗೆ ಸ್ವಾಮಿಗೆ ಪ್ರಸ್ತಾವ ಅಂತ ಹೆಸರು ಯಾಕೆ ಅಂದರೆ ವಾಸುದೇವನಿಗೆ ಸುಂದರವಾಗಿ ಹೇಳುತ್ತಾರೆ ಪ್ರಥಮ ಅವತಾರ ರೂಪತ್ವಾತ್. ನಾರಾಯಣ ಮೊದಲಿದ್ದ, ನಾರಾಯಣನಿಂದ ಸೃಷ್ಟಿ ಪ್ರಾರಂಭ. ಯಾವ ಸೃಷ್ಟಿ? ತನ್ನದೇ ರೂಪಗಳ ಸೃಷ್ಟಿ. ಆ ತನ್ನ ರೂಪಗಳ ಸೃಷ್ಟಿಯಲ್ಲಿ ಮೊದಲು ಬಂದ ರೂಪ ಯಾವುದು? ವಾಸುದೇವ. ಆದ್ದರಿಂದ ಪ್ರಥಮ ಅವತಾರ ರೂಪತ್ವಾತ್ ಈ ವಾಸುದೇವ ಪ್ರಸ್ತಾವ ಅಂತ ಕರೆಸಿಕೊಂಡು ಸೂರ್ಯೋದಯ ಆದ ಮೇಲೆ 6 ಗಳಿಗೆಗಳ ಕಾಲಕ್ಕೆ ನಿಯಾಮಕನಾಗಿದ್ದಾನೆ. ಯಾರಿಗೆ ನಿಯಾಮಕ? ಮನುಷ್ಯರಿಗೆ. ಹೇಳ್ತಾರೆ ಪ್ರಸ್ತಾವ, ಹೇಳ್ತಾರಲ್ಲ ಸ್ತವನ ಅಂದ್ರೆ ಸ್ತೋತ್ರ, ಪ್ರಸ್ತಾವನ ಅಂದ್ರೆ ಒಳ್ಳೆ ಹೊಗಳೋದು. ಅದಕ್ಕೆ ಹೇಳ್ತಾರೆ ಪ್ರಸ್ತಾವನಾಮಕ ಭಗವಂತನ ಆಶ್ರಯ ಪಡೆದದ್ದರಿಂದ ಮನುಷ್ಯರೆಲ್ಲ ಪ್ರಶಂಸಾಕಾಮಾಹ ಕರ್ಮ ಪ್ರಾರಂಭಕಾಹ ಭವಂತಿ. ರಾತ್ರಿ ಮಲಗೋ ಕಾಲಕ್ಕೆ ಸಾಕಪ್ಪ ಈ ಜೀವನ ಅಂತ ಮಲಗ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹುರುಪಿನಿಂದ ಎದ್ದು ಓಡುತ್ತಾರೆ. ಯಾರ ಹುರುಪು ಕೊಡೋದು? ವಾಸುದೇವ. ಅಷ್ಟೇ ಅಲ್ಲ, ಎಲ್ಲರಿಗೂ ನೋಡಿ ಎಲ್ಲ ಕೆಲಸ ಮಾಡಬೇಕು ಅಂತಿರುತ್ತೆ, ಆ ಕೆಲಸದಲ್ಲೂ ಒಗ್ಗರಣೆ. ಏನು? ನಾನೇ ಚೆನ್ನಾಗಿ ಮಾಡಿರಬೇಕು, ಎಲ್ಲರೂ ನನ್ನ ಹೊಗಳಿರಬೇಕು. ಒಂದು ಹಾಡು ಹೇಳಿದ್ರು ನಮ್ಮ ಭಜನಾ ಮಂಡಳಿಯಲ್ಲಿ ನನ್ನೇ ಹೊಗಳಿರಬೇಕು, ನಾನೇ ಚೆನ್ನಾಗಿರಬೇಕು. ಅಥವಾ ಒಳ್ಳೆ ಪ್ರವಚನ ಮಾಡಿ ನಂದೇ ಚೆನ್ನಾಗಿರಬೇಕು. ಅಥವಾ ಆಫೀಸಿನಲ್ಲಿ ಚೆನ್ನಾಗಿ ಕೆಲಸ ಮಾಡಿ ನನಗೆ ಒಳ್ಳೆ ಪ್ರಮೋಷನ್ ಬರಬೇಕು. ಒಟ್ಟಾರೆ ಆಸೆ ಆಸೆ ಆಸೆ. ಆ ಆಸೆಯಲ್ಲಿ ನಾನೇ ನಾನೇ ಅಂತ ಹುಟ್ಟಿಸೋದು ಪ್ರಸ್ತಾವ. ಅದೇ ನಮ್ಮ ಜೀವನಕ್ಕೆ ವಿಶೇಷವಾಗಿ ಹಾದಿ ದೀಪವಾಗಿ ಸದ್ಯಕ್ಕೆ ನಡೆಸ್ತಾ ಇದೆ. ಹಾದಿ ದೀಪ ಅಲ್ಲ, ಎಲ್ಲರನ್ನ ಹುರುಪು ತಂದು ಕಳಿಸ್ತಾ ಇದೆ. ಅದಕ್ಕೆ ಕಾರಣ ಪ್ರಸ್ತಾವ. ನಂತರ ಒಟ್ಟಾರೆ ಮನುಷ್ಯರಲ್ಲಿ ವಿಶೇಷವಾಗಿ ಚೈತನ್ಯ ತುಂಬಿ ನಡೆಸುವ ಮೂರ್ತಿ ವಾಸುದೇವ. ನಂತರ ಬರತಕ್ಕಂಥ ಕಾಲ ಸಂಗಮ ಕಾಲ, 6 ಗಳಿಗೆಗಳ ಕಾಲ. ಅಲ್ಲಿ ಆದಿ ನಾಮಕ ಭೂವರಾಹ ನಿಂತಿದ್ದಾನೆ. ಆದಿ ಅಂತ ಆ ಸಾಮ ಪ್ರತಿಪಾದ್ಯ ಭಗವದ್ ರೂಪಕ್ಕೆ ಹೆಸರು. ಯಾಕೆ ಆದಿ ಅಂದ್ರೆ ಕಲ್ಯಾಣ ಮೊದಲಾದವುಗಳಿಗೆ ಆದಿ, ಆದ್ದರಿಂದ ನಮಗಾಗುವ ಎಲ್ಲಾ ಕಲ್ಯಾಣಗಳಿಗೂ ಇವನೇ ಕಾರಣನಾದ್ದರಿಂದ ಈತನಿಗೆ ಆದಿ ಅಂತ ಹೆಸರು. ಯಾರಿಗೆ ಆಶ್ರಯ? ಪಕ್ಷಿಗಳಿಗೆ ಆಶ್ರಯ. ತುಂಬಾ ಸುಂದರ ನೋಡಿ, ಪಕ್ಷಿಗಳು ಅದು ಬಿದ್ದಾಗ ಗೊತ್ತಾಗುತ್ತೆ ಎಷ್ಟು ಭಾರ ಅಂತ. ಆ ಪಕ್ಷಿಯನ್ನ ಹಿಡಿದರೆ ಅಂಥ ಭಾರ ಇರುವ ಶರೀರ ಇಟ್ಟುಕೊಂಡು ಆಕಾಶದಲ್ಲಿ ಹಾಗೂ ಹೀಗೂ ಓಡಾಡ್ತಾ ಇರುತ್ತೆ. ನಮಗೂ ಅನಿಸುತ್ತೆ ನಾವು ಹಾರಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಆ ಹಾರಾಟಕ್ಕೆ ಯಾರು ಸಹಾಯಕ ಅಂದರೆ ವರಾಹ ಹಿಡಿದದ್ದರಿಂದ ಹಾರತಾ ಇವೆ. ಆತ ಕೈ ಬಿಟ್ಟರೆ ಬಿದ್ದಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅನಾಧಾರ ದೇಶೇ ತದಾಶ್ರಯತ್ವಾದೇವ ವಯಾಂಸಿ. ಆ ಪಕ್ಷಿಗಳು ಆಕಾಶೆ ಆಕಾಶದಲ್ಲಿ ಅನಾಧಾರ ದೇಶ ಆಧಾರವಿಲ್ಲದ ಕಡೆ ಸ್ವಶರೀರಂ ಆದಾಯ ಭಾರವಾದ ತಮ್ಮ ಶರೀರವನ್ನು ಹೊತ್ತುಕೊಂಡು ಇತಸ್ತತ ಸಂಚರಂತಿ ಹೀಗೂ ಹಾಗೂ ಓಡಾಡಿಬಿಡುತ್ತೆ ಭೂವರಾಹನ ಒಂದು ಆಧಾರದಿಂದ. ಇನ್ನ ನಂತರ ಬರುವುದು ಮಧ್ಯಾಹ್ನ ಕಾಲ. ಮಧ್ಯಾಹ್ನ ಕಾಲಕ್ಕೆ ನಿಯಾಮಕ ಯಾರು ಅಂದ್ರೆ ಉದ್ಗೀತ ನಾಮಕ ಭಗವಂತ ನಾರಾಯಣ. ಈತನಿಗೆ ಉದ್ಗೀತ ಅಂತ ಹೆಸರು ಯಾಕೆ ಅಂದರೆ ಉಚ್ಚೈಹಿ ಅಂದ್ರೆ ವಿಶೇಷವಾಗಿ ಭಗವಂತ ದೇವತೆಗಳೆಲ್ಲ ದೇವರನ್ನು ಪ್ರಣವದಿಂದ ಓಂಕಾರದಿಂದ ವಿಶೇಷವಾಗಿ ಪ್ರಣವೇನ ಉದ್ಗೀಯಮಾನತ್ವಾತ್ ಗಟ್ಟಿಯಾಗಿ ದೇವರನ್ನ ಓಂಕಾರದಿಂದ ಸ್ತೋತ್ರ ಮಾಡುತ್ತಾರೆ ಆ ಕಾಲದಲ್ಲಿ. ಅದಕ್ಕೆ ಆ ಉದ್ಗೀತ ನಾಮಕ ಭಗವಂತ ದೇವತೆಗಳಿಗೆ ಆಶ್ರಯ. ದೇವತೆಗಳೆಲ್ಲ ದೇವರನ್ನ ಓಂಕಾರದಿಂದ ಉದ್ಗೀತ ಅಂತ ಉಪಾಸನೆ ಮಾಡಿದ್ದರಿಂದ ಓಂಕಾರದ ಅರ್ಥ ಏನು? ಗುಣಪೂರ್ಣ ಅಂತ. ಅದಕ್ಕೆ ಎಲ್ಲಾ ದೇವತೆಗಳು ತಮ್ಮ ತಮಕ್ಕಿಂತ ಕಡಿಮೆ ಕಕ್ಷಾದವರಿಗಿಂತ ತಾವು ಶ್ರೇಷ್ಠರಾಗಿ ನಿಂತಿದ್ದಾರೆ. ದೇವರನ್ನು ಶ್ರೇಷ್ಠ ಅಂತ ಉಪಾಸನೆ ಮಾಡಿದ್ದರಿಂದ ನಂತರ ಬರತಕ್ಕಂಥ ಅಪರಾಹ್ನ ಕಾಲ. ಮಧ್ಯಾಹ್ನ ಆದ ಮೇಲೆ ಬರುವಂಥದ್ದು ಅಪರಾಹ್ನ ಕಾಲ. ಅಪರಾಹ್ನ ಕಾಲದಲ್ಲಿ ಯಾರು ನಿಯಾಮಕ ಅಂದರೆ ಪ್ರತಿಹಾರ ನಾಮಕ ಅನಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಪ್ರತಿ ಪ್ರತಿ ಕಾರ್ಯೇಷು ಇದಂ ಜಗದ್ಧರತೀತಿ. ಪ್ರತಿಯೊಂದು ಕಾರ್ಯದಲ್ಲೂ ತಾನೇ ಎಲ್ಲ ಕಡೆ ನಿಂತು ಎಲ್ಲ ವ್ಯಾಪಾರ ಮಾಡಿಸ್ತಾನಾದ್ದರಿಂದ ಈತನನ್ನು ಪ್ರತಿಹಾರ ಅಂತ ಕರೆದರು. ಇಂಥ ಪ್ರತಿಹಾರ ನಾಮಕ ಅಷ್ಟೇ ಅಲ್ಲ, ಒಂದೊಂದು ಕಡೆ ತನ್ನ ಮೂರ್ತಿಯನ್ನು ತಾನೇ ಸ್ವೀಕಾರ ಮಾಡುತ್ತಾನೆ, ಆದ್ದರಿಂದ ಈತನಿಗೆ ಪ್ರತಿಹಾರ ಅಂತ ಹೆಸರು. ಇಲ್ಲೊಂದು ವಿಷಯ, ಯಾಕೆಂದ್ರೆ ಮುಂದೆ ಷೋಡಶಿ ಕೇಳಬೇಕು ನೀವು. ಷೋಡಶಿ ಕೇಳಬೇಕಾದ್ರೆ ಚೂರು ರುಚಿ ಗೊತ್ತಾಗಬೇಕಲ್ಲ, ಸಂಕ್ಷೇಪ ಪರಿಚಯ ಆದರೆ ವಿಸ್ತಾರಕ್ಕೆ ಮನಸ್ಸು ಬರುತ್ತೆ. ಸ್ವಲ್ಪ ನೋಡಬೇಕಾದರೆ ಹೇಳ್ತಾರೆ, ಒಂದು ಚಿಕ್ಕದ್ದು ನೋಡೋಣ. ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ಬರುತ್ತೆ, ಅದರಲ್ಲಿ ಮನಸ್ಸಿನಿಂದ ಒಂದು ಆಲೋಚನೆ ಬರ್ತಾ ಇದೆ, ನಮಗೆ ತುಂಬ ಬರುತ್ತೆ. ಒಂದು ಆಲೋಚನೆ ಬರಬೇಕಾದರೆ ಹೇಗೆ ನಡೆಯುತ್ತೆ ವ್ಯಾಪಾರ ಅಂದರೆ, ಅಲ್ಲಿ ಹೇಳ್ತಾರೆ ಜೀವನ ಸ್ವರೂಪದೊಳಗೆ ಬಿಂಬ ಕೂತಿದ್ದಾನೆ, ಆ ಬಿಂಬನಿಗೆ ಇಂದ್ರಿಯಗಳಿವೆ. ಹೌದಾ? ಹೌದು. ಆ ಇಂದ್ರಿಯಗಳೆಲ್ಲ ದೇವರೇ, ದೇವರ ಇಂದ್ರಿಯಗಳು ದೇವರು, ದೇವರ ರೂಪಗಳೇ ಆಯಾ ಇಂದ್ರಿಯಗಳ ಸ್ಥಾನದಲ್ಲಿವೆ. ದೇವರ ಮನಸ್ಸು ಅನಿರುದ್ಧ, ಅನಿರುದ್ಧನಿಂದ ದೇವರಿಗೆ ಸಂಕಲ್ಪ ಆಯಿತು, ಈ ಜೀವನಿಂದ ಒಂದು ಆಲೋಚನೆ ತರಿಸಬೇಕು, ಮನಸ್ಸಿನಲ್ಲಿ ಕೊಡಬೇಕು ಅಂತ. ಅವಾಗ ಏನು ಮಾಡುತ್ತಾನೆ, ಆ ಅನಿರುದ್ಧರು ಬಿಂಬನ ಅನಿರುದ್ಧ ರೂಪದಿಂದ ಒಂದು ರೂಪ ಹೊರಡುತ್ತೆ. ಹಾಗೆ ಅನೇಕ ದೇವತೆಗಳು ನಮ್ಮ ದೇಹದಲ್ಲಿರ್ತಾರಲ್ಲ, ಅವರೊಳಗೆ ದೇವರ ರೂಪಗಳೇನಿರುತ್ತೆ ಅಂಥ ರೂಪಗಳು ಈ ಅನಿರುದ್ಧ ರೂಪದಿಂದ ಹೊರಡುತ್ತೆ. ಹೊರಟು ಸ್ವರೂಪ ದೇಹದಲ್ಲಿರುವಂಥ ತನ್ನ ರೂಪಗಳಿಂದ ಐಕ್ಯ ಆಗಿ ಅಲ್ಲಿ ವಾಯುದೇವರ ರೂಪಗಳು ಹೊರಟು, ದೇವರ ರೂಪಗಳು ಹೊರಟು ಲಿಂಗದೇಹಕ್ಕೆ ಬಂದು ಅಲ್ಲಿರುವ ಮನಸ್ಸಿನಲ್ಲಿ ಸೇರಿ ಅಲ್ಲಿರುವ ದೇವರ ದೇವತೆಗಳ ರೂಪಗಳು ದುಂಬಿಗಳಂತೆ ಮತ್ತು ಎದ್ದು ಅನಿರುದ್ಧ ಶರೀರದಲ್ಲಿರುವ ಮನಸ್ಸಿಗೆ ಬಂದು ಅಲ್ಲಿಂದ ಮತ್ತು ಸ್ಥೂಲ ಶರೀರದಲ್ಲಿರುವ ಮನಸ್ಸಿನಲ್ಲಿ ಸೇರಿದರೆ ಒಂದು ಆಲೋಚನೆ. ಇಷ್ಟಿದೆ, ಇಷ್ಟು ನಡೀತಾ ಇದೆ. ಎಷ್ಟು ಜನ ಇದ್ದಾರೆ ಬೆಂಗಳೂರಿನಲ್ಲಿ, ಎಷ್ಟು ಆಲೋಚನೆ ಎಲ್ಲರಿಗೆ ಯಾವ್ಯಾವ ಕಾಲದಲ್ಲಿ ಬರ್ತಾ ಇದೆ, ದೇವರ ರೂಪಗಳು ಪುಂಖಾನುಪುಂಖವಾಗಿ ಬರ್ತಾ ಇದೆ. ಸರಿ, ಒಂದು ಆಲೋಚನೆ ಬಂತು ಮನಸ್ಸಿನಿಂದ. ಆಲೋಚನೆ ಬಂದರೆ ನಮಗೆ ನೋಡಿ, ಆಲೋಚನೆಗಳು ತುಂಬ ಬರ್ತಾ ಇರುತ್ತೆ, ಮಾರನೇ ಕ್ಷಣದಲ್ಲಿ ಕೆಲವು ನೆನಪಿರುತ್ತೆ, ಕೆಲವು ನೆನಪೇ ಇರೋದಿಲ್ಲ. ತಲೆ ತಲೆ ಚಚ್ಚಿಕೊಂಡ್ರೂ ಕೂಡ ಅರ್ಥ ಆಗಲ್ಲ, ಎಲ್ಲಿ ಹೋಯಿತು, ಏನೋ ಅಂದುಕೊಂಡೆ, ಏನೋ ಅಂದುಕೊಂಡು ಹೇಳ್ತಾ ಇರ್ತಾರೆ. ಹೀಗೆ ಅನ್ನಿಸಿರುತ್ತೆ ಹೇಳಬೇಕು ಅಂತ, ಇನ್ನೊಂದು ಹೇಳಿ ಬರುವುದರೊಳಗೆ ಹಾರಿ ಹೋಗಿರುತ್ತೆ. ಏನೋ ಅಂದುಕೊಂಡೆ ಹೇಳಬೇಕು ಅಂತ, ಏನೋ ಅಂದುಕೊಂಡೆ. ಮನೆಯಲ್ಲಿ ಸಾಮಾನ್ಯ ಇದು. ಯಾಕೆ ಈ ಆಲೋಚನೆ ನಿಂತದ್ದು, ಯಾಕೆ ಆ ಆಲೋಚನೆ ಹೋದದ್ದು, ಯಾಕೆ ಅದಕ್ಕೂ ಆಳವಾಗಿ ಚಾಪೆ ಕಳೆಗೆ ತೂರುವರು ಅಂದ್ರೆ ರಂಗೋಲಿ ಕರೆಗೆ ತೂರುವರು ಅಂತ ತೋರಿಕೊಡುತ್ತಾರೆ. ನಮ್ಮ ಮನಸ್ಸಿನಿಂದ ಒಂದು ಆಲೋಚನೆ ಬರಬೇಕಾದರೆ ಆಲೋಚನೆಯ ಆಕೃತಿಯಲ್ಲಿ ಭಗವದ್ ರೂಪ ಬರುತ್ತೆ, ಆದರೆ ಅದು ನಿಲ್ಲಬೇಕಾದರೆ ಬಂದ ಆಲೋಚನೆಯ ಆಕೃತಿಯಲ್ಲಿರುವ ದೇವರ ರೂಪದಿಂದ ಇನ್ನೊಂದು ದೇವರ ರೂಪ ಹುಟ್ಟಿ ಆ ಆಲೋಚನೆಯನ್ನು ನಿಯಾಮನ ಮಾಡುತ್ತೆ. ಬಂದ ಆಲೋಚನೆಗಳು ತುಂಬ ಇದ್ದರೆ ಯಾವ ಆಲೋಚನೆ ನಮ್ಮ ಕರ್ಮಾನುಸಾರ ಹುಟ್ಟಬೇಕೋ ಹುಟ್ಟಿಸಿರ್ತಾನೆ, ಅದರಲ್ಲಿ ಯಾವುದು ನಿಲ್ಲಬೇಕೋ ಅಷ್ಟಕ್ಕೆ ಮಾತ್ರ ನಿಯಾಮಕ ರೂಪಗಳು ತಗೊಂಡು ನಿಲ್ಲಿಸ್ತಾನೆ, ಮಿಕ್ಕದ್ದೆಲ್ಲ ತೆಗೆದು ಬಿಡ್ತಾನೆ. ಇಷ್ಟೆಲ್ಲ ಅನೇಕ ಜನ್ಮಗಳ ಕರ್ಮಗಳ ಪಟ್ಟಿಯನ್ನಿಟ್ಟು ಈ ಜನ್ಮದಲ್ಲಿ ಈ ಕ್ಷಣದಲ್ಲಿ ಹೇಗೆ ಮಾಡಬೇಕು ಅಂತ ನಿರ್ಣಯ ಮಾಡಿ ಮಾಡಿಸ್ತಾ ಇದ್ದಾನೆ. ಆತನ ಜ್ಞಾನ ಎಷ್ಟು, ಯಾವ ಕಂಪ್ಯೂಟರ್ ಆತನ ಮುಂದೆ ಕೆಲಸಕ್ಕೆ ಬರುತ್ತೆ, ಅಂಥ ಅಪರೂಪದ ಜ್ಞಾನಿ. ಯಾಕೆ ಇದು ಹೇಳಿದೆ ಅಂತ ಹೇಳಿದರೆ, ದೇವತೆಗಳು ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಅಪರೂಪವಾಗಿರತಕ್ಕಂಥ ಇಂದ್ರಿಯ ಪ್ರೇರಕ, ಸರ್ವ ಪ್ರೇರಕ ಅಂತ ಉಪಾಸನೆ ಮಾಡುತ್ತಾರೆ. ಇದು ಉದ್ಗೀತ ಶಬ್ದದ ಅರ್ಥ ಅಂತ ಹೇಳ್ತಾ ಇದ್ದಾರೆ. ನಂತರ ಉದ್ಗೀತ ಆದ ಮೇಲೆ ಅಪರಾಕ್ತ ಕಾಲಕ್ಕೆ ಬಂದರೆ ಪ್ರತಿಹಾರ ನಾಮಕ ಅನಿರುದ್ಧ ಎಲ್ಲಿ ಬಂತು, ಪ್ರತಿ ಪ್ರತಿ ಕಾರ್ಯೇಷು ಇದಂ ಜಗದ್ಧರತಿ, ವಿಶೇಷವಾದ ಜಗತ್ತನ್ನು ಧಾರಣೆ ಮಾಡುತ್ತಾನೆ, ತನ್ನ ರೂಪಗಳನ್ನು ಹರತಿ ಚೆನ್ನಾಗಿ ಸ್ವೀಕಾರ ಮಾಡುತ್ತಾನೆ. ಇಲ್ಲಿ ಬಂತು ಆಲೋಚನೆ ಬಂತು. ಆಲೋಚನೆ ಹುಟ್ಟಿದರೆ ಆಲೋಚನೆ ಆಕಾರದಲ್ಲಿ ದೇವರ ರೂಪ ಬಂತು. ಆಲೋಚನೆ ಬಂದದ್ದು ಹೋಯಿತು. ಹೋಯಿತು ಅಂದರೆ ಎಲ್ಲಿಗೆ ಹೋಯಿತು ಅಂದರೆ ಆ ಆಲೋಚನೆ ಹೋದಾಗ ಈ ಆಲೋಚನೆ ಆಕಾರದಲ್ಲಿರುವ ಭಗವದ್ ರೂಪ ಮನಸ್ಸಿನಲ್ಲಿರುವ ಭಗವದ್ ರೂಪಕ್ಕೆ ಸೇರಿಬಿಡುತ್ತೆ. ಹಿಂದೆ 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 ಎಲ್ಲರದ್ದು ಬಂದುಬಿಡುತ್ತೆ. ಇದರನ್ನೇ ಪ್ರತಿಹಾರ ನಾಮಕ ಭಗವಂತ ಅಂತ ಹೇಳಿದ್ದು. ತನ್ನ ರೂಪಗಳು ತಾನು ಸ್ವೀಕಾರ ಮಾಡುತ್ತಾ ಬರುತ್ತಾನೆ. ಈತ ಯಾರಿಗೆ ಆಶ್ರಯ? ಅಪರಾಕ್ನ ಕಾಲದ ರೂಪ ಅಂದರೆ ಗರ್ಭಸ್ಥ ಶಿಶುಗಳಿಗೆ ಆಶ್ರಯ. ಒಂದು ಮಾತು ಭಾಗವತದಲ್ಲಿ ಹೇಳ್ತಾ ಬರ್ತಾರೆ, ಸರಕ್ಷಿತಾರಕ್ಷತೆ ಯೋಹಿ ಗರ್ಭೇ ಎಂಬುದು ಬರುತ್ತೆ. ನಾವು ಹೇಳ್ತೇವೆ, ಅರ್ಥ ಏನು? ಯಾರು ಗರ್ಭದಲ್ಲಿ ರಕ್ಷಣೆ ಮಾಡಿದನೋ ಅವನೇ ಹೊರಗೂ ರಕ್ಷಣೆ ಮಾಡುತ್ತಾನೆ ಅಂತ. ಪ್ರಶ್ನೆ ಬರುತ್ತೆ, ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಯಾರನ್ನ? ಪರೀಕ್ಷಿನ್ ಮಹಾರಾಜನನ್ನ. ಇವಾಗೇನಾಯಿತು, ಯಾರಾದರೇ ಪರೀಕ್ಷಿನ್ ಮಹಾರಾಜನನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದನೋ ಅವನು ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂದರೆ, ಆತನ ರಕ್ಷಣೆ ಮಾಡಿದರೆ ನಿನ್ಯಾಕೆ ರಕ್ಷಣೆ ಮಾಡಬೇಕು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ? ಆ ಪರೀಕ್ಷಿನ್ ಮಹಾರಾಜನನ್ನ ಗರ್ಭದಲ್ಲಿ ರಕ್ಷಣೆ ಮಾಡುವುದಕ್ಕೂ ನಿನ್ನ ಈಗ ರಕ್ಷಣೆ ಮಾಡುವುದಕ್ಕೂ ಸಂಬಂಧ ಏನು? ಹೀಗಿರಬೇಕು, ಯಾವ ದೇವರಾದರೆ ಗರ್ಭದಲ್ಲಿ ಪರೀಕ್ಷಿನ್ ಮಹಾರಾಜನನ್ನು ರಕ್ಷಣೆ ಮಾಡಿದನೋ ಆ ದೇವನೇ ಪರೀಕ್ಷಿನ್ ಮಹಾರಾಜನನ್ನ ಹೊರಗೂ ರಕ್ಷಣೆ ಮಾಡಿದ ಅಂದ್ರೆ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ಹಾಗಲ್ಲದೆ ಯಾವ ದೇವ ಗರ್ಭದಲ್ಲಿ ಆತನ ರಕ್ಷಣೆ ಮಾಡಿದನೋ ಅವನು ನನ್ನ ರಕ್ಷಣೆ ಮಾಡುತ್ತಾನೆ ಅಂದರೆ ಯಾವುದಕ್ಕೇನು ಸಂಬಂಧ ಅಂದರೆ, ಅಲ್ಲಿ ಬರ್ತಾ ಇದ್ದಾರೆ, ಗರ್ಭದಲ್ಲಿ ರಕ್ಷಣೆ ಮಾಡುವುದು ಪರೀಕ್ಷಿನ್ ಮಹಾರಾಜನನ್ನು ಮಾತ್ರ ಅಲ್ಲ, ನಮ್ಮನ್ನೂ ಸ್ವಾಮಿ ರಕ್ಷಣೆ ಮಾಡುತ್ತಾ ಇದ್ದಾನೆ. ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಅಪರೂಪದ ವಿಷಯ ಹೊರಗೆ ಹಾಕ್ತಾ ಇದ್ದಾರೆ. ಹೊಟ್ಟೆಯ ಲಕ್ಷಣ ಏನು ಅಂದರೆ ಬಿದ್ದದ್ದನ್ನೆಲ್ಲ ಜೀರ್ಣ ಮಾಡುವುದು. ಏನು ಬಿದ್ದರೆ ಅದು ಜೀರ್ಣ ಮಾಡ್ತಾ ಹೋಗುತ್ತೆ, ಅದು ಹೊಟ್ಟೆಯ ಲಕ್ಷಣ. ತಾಯಿಯ ಹೊಟ್ಟೆಯಲ್ಲಿ ಏನು ಬಿದ್ದರೂ ಜೀರ್ಣ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ವಿಶೇಷ ಅಂದರೆ, ಅವರ ಮಾತೇ ಹೇಳಿದರೆ, ಮಾತುರುದರೆ ಪ್ರವಿಷ್ಟಾನಾಂ ಅನ್ನಾದೀನಾಂ ಜೀರ್ಯಮಾಣತ್ವೇಪಿ. ತಾಯಿ ತಿಂದ ಅನ್ನ ಎಲ್ಲವೂ ಜೀರ್ಣ ಆಗ್ತಾ ಇದ್ರೂ ಕೂಡ ಪಿತೃಶರೀರಾತ್ ಮಾತೃಶರೀರಂ ಅನುಪ್ರವಿಷ್ಟಾನಾಂ. ತಂದೆಯ ಶರೀರದಿಂದ ತಾಯಿ ಹೊಟ್ಟೆಗೆ ಪ್ರವೇಶ ಮಾಡಿದ ರೇತಸ್ಸಿನ ಮೂಲಕ ಏನು ಜೀವರು ಪ್ರವೇಶ ಮಾಡುತ್ತಾರೆ, ಸ್ವಲ್ಪ 10 ದಿವಸಗಳಲ್ಲಿ ಮುದ್ದೆ ಮಾಂಸದ ಪಿಂಡ ತಯಾರಾಗುತ್ತೆ. ಆ ಚಿಕ್ಕ ಪಿಂಡ ತಯಾರಾಗಿ ಅದು ವಿಶೇಷವಾಗಿ ಮಗ ಶರೀರವಾಗಿ ಬೆಳೆಯುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಿತೃಶರೀರಾತ್ ಮಾತೃಶರೀರಂ ಅನುಪ್ರವಿಷ್ಟಾನಾಂ ಗರ್ಭೀಭವತಾಂ. ಗರ್ಭದಂತೆ ತಯಾರಾಗುವ ರೇತ ಆದಿ ಪದಾರ್ಥಾನಾಂ ತಥೈವ ಅವಸ್ಥಾನಂ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ರೇತಸ್ಸು ಮೊದಲಾದ ಏನು ಬರುತ್ತೆ, ಆ ವಿಶೇಷವಾಗಿ ಗರ್ಭ ತಯಾರಾಗಲಿಕ್ಕೆ ಅದು ಒಂದು ಪದಾರ್ಥವೇ. ಆ ಪದಾರ್ಥ ಹೊಟ್ಟೆಯಲ್ಲಿ ಬಿದ್ದ ಕೂಡಲೇ ಜೀರ್ಣ ಆಗಿಬಿಡಬೇಕಾಗಿತ್ತು, ಜೀರ್ಣ ಆಗ್ತಾ ಇಲ್ಲ. ಮಾಂಸ ತಿನ್ನುವ ತುಂಬಾ ಜನ ತಾಯಿಯಂದರಿದ್ದಾರೆ, ಅವರು ತಿಂದ ಮಾಂಸ ಎಲ್ಲ ಜೀರ್ಣ ಆಗ್ತಾ ಇದೆ, ಈ ಮಾಂಸದ ಪಿಂಡ ಮಾತ್ರ ಜೀರ್ಣ ಆಗ್ತಾ ಇಲ್ಲ. ಯಾಕೆ? ಅನಿರುದ್ಧ ನಿಂತದ್ದರಿಂದ. ಗರ್ಭದಲ್ಲಿ ಆತನೇ ರಕ್ಷಣೆ ಮಾಡದಿದ್ದರೆ ಯಾವಾಗೋ ಜೀರ್ಣ ಆಗಿ ಬಿಡ್ತಾ ಇದ್ವು ನಾವು. ಇದು ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಯಾವನಾದರೆ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಮಿಕ್ಕ ಪದಾರ್ಥ ಜೀರ್ಣ ಆಗ್ತಾ ಇದ್ರು, ನಮ್ಮ ಶರೀರ ಜೀರ್ಣ ಆಗದೆ ರಕ್ಷಣೆ ಮಾಡಿದನೋ ಅವನೂ ಹೊರಗೆ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಭಾಗವತ ವಾಕ್ಯಕ್ಕೆ ಇಷ್ಟು ಅರ್ಥ ಇದೆ, ಅದನ್ನ ತೋರಿಕೊಟ್ರು. ಒಟ್ಟಾರೆ ನಮ್ಮನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದ ಮೂರ್ತಿ ಅನಿರುದ್ಧ, ಅವನೇ ಪ್ರತಿಹಾರ ನಾಮಕ, ಅವನೇ ಅಪರಾಕ್ನ ಕಾಲಕ್ಕೆ ನಿಯಾಮಕ, ಆ ಕಾಲದಲ್ಲಿ ಅವನನ್ನು ನೆನೆಯೋಣ ಅಂದ್ರು. ನಂತರ ಬರತಕ್ಕಂಥದ್ದು ಸಾಯಾಹ್ನ ಕಾಲ, ಸಾಯಂಕಾಲ. ಸಾಯಂಕಾಲಕ್ಕೆ ಯಾರು ನಿಯಾಮಕ ಅಂದರೆ ಹೇಳ್ತಾ ಇದ್ದಾರೆ, ಉಪದ್ರವ ಎಂಬ ಸಾಮ ಪ್ರತಿಪಾದ್ಯ ನರಸಿಂಹ ಅಂದ್ರು. ಉಪದ್ರವ ಅಂದರೆ ಹೇಳುತ್ತಾರೆ ದೇವರಿಗೆ ಉಪದ್ರವ ಅಂತ ಹೆಸರಂತೆ. ದೇವರನ್ನ ಉಪದ್ರವ ಉಪದ್ರವ ಅಂತ ಚಿಂತನೆ ಮಾಡಬೇಕಂತೆ. ಯಾಕೆ? ದುಷ್ಟ ಉಪದ್ರವ ಕರ್ತೃತ್ವಾತ್, ದುಷ್ಟರಿಗೆ ಉಪದ್ರವ ಕೊಡ್ತಾನಾದ್ದರಿಂದ ಈತನಿಗೆ ಉಪದ್ರವ ಅಂತ ಹೆಸರು. ಇನ್ನೊಂದು ರೀತಿಯಲ್ಲೂ ಇವನನ್ನ ಉಪದ್ರವ ಅಂತ ಕರೀತಾ ಇದ್ದಾರೆ. ಉಪ ಅಂದ್ರೆ ಹತ್ತಿರ, ದ್ರವ ಅಂದ್ರೆ ವಿಶೇಷವಾಗಿ ಕರ್ಕೊಳ್ತಾನೆ, ಆದ್ದರಿಂದ ಈತನಿಗೆ ಉಪದ್ರವ ಅಂತ. ಎಲ್ಲಿ ಉಪದ್ರವ ಅಂದರೆ ಹೇಳುತ್ತಾರೆ, ಎಲ್ಲಾ ಮೃಗಗಳು ಅರಣ್ಯದಲ್ಲಿ ಬೇಟೆಗಾರ ಬಂದರೂ, ಯಾರೇ ಇನ್ನೊಂದು ಪ್ರಾಣಿ ಬಂದರೂ ಎಲ್ಲಿಗೆ ಓಡುತ್ತೆ? ತಾನೆಲ್ಲಿ ಯಾವ ಗುಹೆಯಲ್ಲಿ ವಾಸವಾಗಿತ್ತೋ ಆ ಗುಹೆಗೆ ಓಡುತ್ತೆ. ಆ ಗುಹೆಯಲ್ಲಿ ನರಸಿಂಹನಿರ್ತಾನೆ. ಹೇಳುತ್ತಾರೆ ಆ ಪ್ರಾಣಿಗಳು ಹೇಗೆ ಓಡುತ್ತೆ ಅಂದರೆ, ಅರಣ್ಯದಲ್ಲಿದ್ದಾಗ ಯಾವನಾದರೂ ಹಿಂದೆ ಬಿದ್ದರೆ ಆ ಗುಹೆಗೆ ಓಡುವ ಕಾಲಕ್ಕೆ ಅಲ್ಲಿ ಯಾರಾದರೂ ಇದ್ದಾರೇನೋ, ಗುಹೆಯಲ್ಲಿ ಪ್ರವೇಶ ಮಾಡಿದ್ರೆ ಕೊಂದು ಬಿಡುತ್ತಾರೇನೋ ಅಂತ ಸಂಶಯದಿಂದ ಕೂಡಲ್ಲಂತೆ. ನಿರಂಕುಶ ಉಪದ್ರವಂತಿ, ಯಾವ ಸಂಶಯವೂ ಇಲ್ಲದೆ ಗುಹೆಗೆ ಓಡಿಬಿಡುತ್ತೆ. ಯಾಕೆ? ನರಸಿಂಹನಿದ್ದದ್ದರಿಂದ. ನರಸಿಂಹ ಆ ಜೀವಿಗಳಿಗೆ ವಿಶೇಷ ನಂಬಿಕೆಯನ್ನು ಕೊಟ್ಟು ಓಡಿ ಬರುವಂತೆ ಮಾಡುತ್ತಾನೆ. ನಾವು ದೇವರನ್ನ ಚಿಂತನೆ ಮಾಡಿದರೆ ಈಗ ನಮ್ಮ ಪರಿಸ್ಥಿತಿ ಹಾಗೂ ಅಲ್ಲ ಹೀಗೂ ಅಲ್ಲ, ಚೂರು ದೇವರನ್ನ ನಂಬಿದಂತೆ ಇರ್ತೇವೆ. ಇದ್ರೆ ತಗೊಳ್ಳಿ ಸ್ವಾಹ ಅಂತ ಸ್ವಾಹಾಕಾರದಿಂದ ಕೊಡ್ತೇವೆ, ದೇವರಿದ್ರೆ ತಗೊಳ್ಳಿ ಇಲ್ಲದಿದ್ರೆ ಬೇಡ ಅಂತ ಮಧ್ಯ ಹರ್ತಾ ಇರುತ್ತೆ ಮನಸ್ಸು. ಆದ ಕಾರಣ ನಮ್ಮ ಮನಸ್ಸು ನಿರಂಕುಶವಾಗಿ ಯಾವ ಸಂದೇಹವೂ ಇಲ್ಲದೆ ಇದ್ದಾನೆ ಸ್ವಾಮಿ ಅಂತ ಧೈರ್ಯದಿಂದ ಓಡಬೇಕಾದರೆ ನರಸಿಂಹನನ್ನ ಉಪದ್ರವ ಉಪದ್ರವ ಅಂತ ಕರೆಯಬೇಕು. ಪ್ರಹ್ಲಾದ ರಾಜರು ಈತನನ್ನ ಉಪದ್ರವ ಅಂತ ಉಪಾಸನೆ ಮಾಡಿದ್ದಕ್ಕೆ ಅವರ ಮನಸ್ಸು ನರಸಿಂಹನತ್ರ ಓಡಿ ಹೋಗ್ತಾ ಇತ್ತು. ಅದಕ್ಕೆ ಹೇಳುತ್ತಾರೆ ಸಾಯಂಕಾಲ ನರಸಿಂಹ ಉಪದ್ರವ ನಾಮಕನಾಗಿ ಪಶುಗಳನ್ನ, ಪಶುಗಳಂದ್ರೆ ನಾವು ಪಶುಗಳೇ, ಅದರಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಯಾರು? ಜ್ಞಾನ ಇಲ್ಲದವ ಪಶು. ಜ್ಞಾನ ಅಂದ್ರೆ ಏನು? ದೇವರೊಬ್ಬ ಇದ್ದಾನೆ ಎಂಬ ಎಚ್ಚರ. ಎಚ್ಚರ ಅಂದರೆ ಏನು? ಆತನ ಪ್ರತ್ಯಕ್ಷ, ವಿಶೇಷವಾಗಿ ಆತನ ಅಸ್ತಿತ್ವದ ಅನುಭವ. ದೇವರು ಒಳಗಿದ್ದಾರೆ ಅಂತ ಕೇಳ್ತೀವಿ, ಆಂಗ್ಲದಲ್ಲಿ ಹೇಳಬೇಕಾದರೆ ಆತನ ಎಕ್ಸಿಸ್ಟೆನ್ಸ್ ನಮಗೆ ಫೀಲ್ ಆಗ್ತಾ ಇದೆಯಾ? ಒಬ್ಬ ಒಳಗಿದ್ದಾನೆ ಅಂತ ನಮಗೆ ಆತನ ಭಾರ ಗೊತ್ತಾಗ್ತಾ ಇದೆಯಾ? ಇಲ್ಲ, ಇದ್ರೇ ಇರಲಿ ಅಂತ ಓಡುತ್ತಾ ಇದ್ದೇವೆ. ಅದೇ ಹೇಳ್ತಾ ಇದ್ದಾರೆ, ನಮಗೆ ಒಳಗೆ ದೇವರೊಬ್ಬರು ಇದ್ದಾರೆ ಎಂಬ ಎಚ್ಚರ ಕೊಡುವಂಥದ್ದು ಈ ಭಗವಂತನ ಉಪದ್ರವ ನಾಮಕ ನರಸಿಂಹನ ಉಪಾಸನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಬರತಕ್ಕಂಥದ್ದು ಸೂರ್ಯ ಅಸ್ತಮಯ ಆದ ಮೇಲೆ 6 ಗಳಿಗೆಗಳ ಕಾಲ. ಈ ಕಾಲಕ್ಕೆ ಯಾರು ನಿಯಾಮಕ ಅಂದ್ರೆ ವಿಶೇಷವಾಗಿ ನಿಧನ ನಾಮಕ ಸಂಕರ್ಷಣ. ನಿಧನ ಅಂತ ಯಾಕೆ ಹೆಸರು ಅಂದರೆ ಸಂಹಾರ ಕರ್ತೃತ್ವ, ಸಂಹಾರ ಕರ್ತೃವಾದ್ದರಿಂದ ಎಲ್ಲರನ್ನು ಸಂಹಾರ ಅಂದ್ರೇನು? ಬರೇ ಕೊಲ್ಲುವುದಲ್ಲ, ನಮ್ಮ ಶರೀರಗಳು, ಎಂಥ ಶರೀರಗಳು ಜೀರ್ಣ ಆಗಿ ಒದ್ದಾಡತಾ ಇರುವಾಗ ಇಂಥ ಜೀರ್ಣವಾದ ಶರೀರವನ್ನ ತೆಗೆದು ಹೊಸ ಹೊಸ ಶರೀರ ಕೊಡಲಿಕ್ಕೆ ಸಂಹಾರ ಮಾಡತಕ್ಕಂಥ ಅಪರೂಪದ ಕರುಣಿ ಸ್ವಾಮಿ. ಆ ಸಂಕರ್ಷಣ ನಾಮಕ ಭಗವಂತ ನಿಧನ ಅಂತ ಕರೆಸಿಕೊಂಡಿದ್ದಾನೆ. ಈತ ಯಾರಿಗೆ ಆಶ್ರಯ? ಪಿತೃಗಳಿಗೆ ಆಶ್ರಯ. ಇಲ್ಲಿ ಒಂದು ರಹಸ್ಯ ಹೇಳ್ತಾ ಇದ್ದಾರೆ. ಅತಯೇವ ಆ ಪಿತೃಗಳಿಗೆ, ತೇಷಾಂ ಅತ್ರ ಪುತ್ರಾದಿಭಿ ದೀಯಮಾನ ಪಿಂಡಾದಿ ಪ್ರಾಪ್ತಿರ್ಭವತಿ. ಮಧ್ಯಾಹ್ನ ಕಾಲಕ್ಕೆ ನಾವು ಕೊಡೋದು ಆ ಸಂಕರ್ಷಣ ನಾಮಕ ಭಗವಂತ ಸಾಯಂಕಾಲ ಅವರಿಗೆಲ್ಲ ಮುಟ್ಟಿಸ್ತಾನಂತೆ. ಇದು ಹೇಳುತ್ತಾರೆ ಈ ಕಾಲದಲ್ಲಿ ಪಿತೃಗಳಿಗೆ ಪಿಂಡಾದಿ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಹೇಳುತ್ತಾರೆ ಮಧ್ಯಾಹ್ನ ಶ್ರಾದ್ದಾದಿಗಳಾದ ಮೇಲೆ ಯಾರೂ ಕೂಡ ಶ್ರಾದ್ದ ಪ್ರದೇಶವನ್ನು ಬಿಟ್ಟು ದೀರ್ಘಂ ಅಧ್ವಾನಂ ದೂರ ದೂರ ಪ್ರದೇಶಗಳಿಗೆ ಹೋಗಬೇಡಿ. ಶ್ರಾದ್ದ ನಡೆದ ಕಡೆ ಭೂಶಾಯಿ ಅಂದರೆ ನೆಲದ ಮೇಲೆ ಮಲಗಬೇಕು. ವಿಶೇಷವಾಗಿ ಪಿತೃಗಳ ಪ್ರೀತ್ಯರ್ಥವಾಗಿ ಹವಿಷ್ಯ ಅನ್ನ ಭೋಜನ ಮಾಡಿದ ಅನ್ನ ತುಪ್ಪ, ಉಪ್ಪಿಲ್ಲ, ಉಪ್ಪಿಲ್ಲದ ಅನ್ನ ತುಪ್ಪ ತಿಂದಿರಬೇಕು. ಹವಿಷ್ಯ ಅನ್ನ ಭೋಜನ ಮಾಡಿದರೆ ಪಿತೃಗಳಿಗೆ ಬಹಳ ವಿಶೇಷ ಅಂತೆ. ಅಯ್ಯೋ ನಾನು ಸಂಜೆಗೆ ನನಗೆ ಅನ್ನ ಸಿಗುತ್ತೆ ಅಷ್ಟರವರೆಗೂ ಇವ ಕಾದಿದ್ದಾನೆ ಅಂತ ವಿಶೇಷ ಅನುಗ್ರಹ ಮಾಡುತ್ತಾರಂತೆ. ಆ ರೀತಿಯಾಗಿ ಗಯಾಶ್ರಾದ್ದದಲ್ಲಿ ಹೇಳುತ್ತಾರೆ. ಗಯಾದಲ್ಲಿ ನಮಗೆ ಮಾಡಿಸೋದೆಷ್ಟು? 3 ಕಡೆ ಓಡಿಸಿ ಓಡಿಸಿ ಮಾಡಿಸ್ತಾರೆ, ಮುಗದೇ ಹೋಯಿತು. ನಾರದ ಪುರಾಣದಲ್ಲಿ ಬರುತ್ತೆ. ಗಯಾದಲ್ಲಿ 45 ಕಡೆ ಮಾಡಬೇಕಂತೆ, 45 ದಿನ 45 ಕಡೆ ಆ ಶ್ರಾದ್ದಗಳನ್ನು ಮಾಡಿ 45 ದಿನ ಹೇಗಿರಬೇಕು, ನೆಲದ ಮೇಲೆ ಮಲಗಿರಬೇಕು, ಒಪ್ಪತ್ತು ಊಟ ಮಾಡಬೇಕು, ಬ್ರಹ್ಮಚಾರಿ ಆಗಿರಬೇಕು, ಊಟವು ಅನ್ನ ಚೂರು ತುಪ್ಪ ಇಷ್ಟೇ, ಇಷ್ಟಿದ್ರೆ ಪಿತೃಗಳಿಗೆ ವಿಶೇಷ ತೃಪ್ತಿ, ಅಕ್ಷಯ ತೃಪ್ತಿ ಆಗುತ್ತೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಇತಿಯೇವಂ ಆದಿತ್ಯಸ್ಥಸ್ಯ ಆದಿತ್ಯನೊಳಗಿರುವ ಸಮರೂಪಸ್ಯ ಹರೇ ಸಮರೂಪನಾದಂತಹ ಭಗವಂತನ ಸರ್ವ ಆಶ್ರಯತ್ವಂ ಅನುದಿನಂ ಅನುಸಂಧೇಯಂ. ದಿನಾಗ್ಲೂ ಚಿಂತನೆ ಮಾಡಿ, ಒಂದು ಸಲ ಕೇಳಿ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಪರೂಪವಾದ ಪ್ರಕರಣ ತಿಳಿಸಿಕೊಟ್ಟು, ತುಂಬಾ ಪ್ರಕರಣಗಳಿವೆ, ಆಯುರ್ಯಜ್ಞ ಪ್ರಕರಣ, ಇಡೀ ನಮ್ಮ ಆಯುಷ್ಯವನ್ನೇ ಭಗವಂತನಿಗೆ ಅರ್ಪಣೆ ಮಾಡುವ ಪ್ರಕರಣ, ಜೀವನವನ್ನೇ ದೇವರಿಗೆ ಕೊಡುವ ಪ್ರಕರಣ, ಸಮಯ ಇಲ್ಲ. ಆದ್ದರಿಂದ ಚೂರು ಹೇಳೋದು, ನಮ್ಮ ಜೀವನ ಮೂರು ಭಾಗ, ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. 116 ವರ್ಷ, ಮೊದಲು 24 ವರ್ಷ, ನಂತರ 44 ವರ್ಷ, ನಂತರ 48 ವರ್ಷ. ವಸು ರುದ್ರ ಆದಿತ್ಯರೇ ನಿಯಾಮಕರು. ಇಲ್ಲಿ ವಸುನಾಮಕ, ರುದ್ರನಾಮಕ, ಆದಿತ್ಯನಾಮಕ, ತತ್ವೇಶರೇ ನಿಯಾಮಕರು. ಅವರೊಳಗಿರುವಂಥ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ನಿಯಾಮಕ ಅಂತ ಚಿಂತನೆ ಮಾಡಿ, ನಾವು ಯಾವ ಯಾವ ಆಯುಷ್ಯದ ಒಳಗಿದ್ದೇವೋ, 24 ವರ್ಷದಲ್ಲಿ ಒಳಗಿರುವವರು ವಾಸುದೇವನಿಗೆ ದಿನಾಗ್ಲು ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುತ್ತಾ ಅಂತ. ಎಲ್ಲಿ ಹೋಮ ಮಾಡಬೇಕೋ ಏನು ಮಾಡಬೇಕೋ ಗೊತ್ತಿಲ್ಲ, ಒಳಗಿನ ರಹಸ್ಯಗಳೇ ಗೊತ್ತಿಲ್ಲ, ಸಿಲೆಬಸ್ಸೇ ಗೊತ್ತಿಲ್ಲ, ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರ್ತೇವೆ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ, ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುತ್ತಾ ಅಂದರು. ಸಂಕಲ್ಪ ಏನು, ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ಏನು ಕಾಲ ಕಳೆಯುತ್ತೆ, ಆ ಕಾಲದಲ್ಲಿ ನಿನ್ನ ರೂಪ ಇದೆ, ಕಾಲನಾಮಕ ರೂಪ, ನನ್ನ ಜೀವನ ನಿಯಾಮಕ ರೂಪ, ಆ ರೂಪವನ್ನು ನಿನಗರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಬಿಂಬರೂಪಿಯಲ್ಲಿ ಅರ್ಪಣೆ ಮಾಡಿದರೆ ದೇವರ ರೂಪ. ಒಟ್ಟಾರೆ ಪ್ರವಚನದ ತಾತ್ಪರ್ಯ ಏನು, ದೇವರ ರೂಪಗಳು ದೇವರಿಗೆ ಕೊಡುವುದೇ ಅರ್ಪಣೆ. ಕಾಲದಲ್ಲಿರುವ, ದಿವಸದಲ್ಲಿರುವ ಆ ರೂಪವನ್ನ ದೇವರಿಗೆ ಕೊಟ್ಟರೆ ಒಂದು ದಿವಸ ದೇವರಲ್ಲಿ ಹೋಮ ಮಾಡಿದಂತಾಗುತ್ತೆ. ಆ ಹೋಮ ಮಾಡುವಾಗ ಆ ರೂಪ ಯಾವುದಿರಬೇಕು, ಹೋಮ ಮಾಡಬೇಕಾದರೆ, ಅಂದರೆ ನಾವು ಯಾವ ಆಯುಷ್ಯದ ಮಿತಿಯಲ್ಲಿದ್ದೇವೋ, 24 ವರ್ಷದಲ್ಲಿದ್ದರೆ ವಾಸುದೇವನಿಗೆ ಕೊಡಬೇಕು, ಇಲ್ಲ 24 + 44 ಇದ್ದರೆ ಸಂಕರ್ಷಣನಿಗೆ ಕೊಡಬೇಕು, ಇಲ್ಲ ಪ್ರದ್ಯುಮ್ನನಿಗೆ ಕೊನೆಯವರು ಕೊಡಬೇಕು, ಹೀಗೆ ಅರ್ಪಣೆ ಮಾಡಬೇಕು. ಅವಾಗ ಮತ್ತು ಪ್ರಶ್ನೆ ಬರುತ್ತೆ, ನಮ್ಮ ಜೀವನದಲ್ಲಿ 24 ಕಳೆದು ಹೋಯಿತು, ಇನ್ನು ನಮಗೆ ವಾಸುದೇವನ ಪರಿವೆ ಬೇಕಾಗಿಲ್ಲ ಅಂದರೆ, ಇಲ್ಲ ದಿವಸ ದಿವಸ ಕಳೆಯುತ್ತಲ್ಲ, ಅದರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದೆಯಲ್ಲ, ಇಡೀ ಒಂದು ದಿನದ ಯಜ್ಞದಲ್ಲಿ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಇದ್ದೇ ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನರು ಇದ್ದೇ ಇದ್ದಾರೆ. ಆ ದಿವಸ ಅವರಿಗರ್ಪಣೆ ಮಾಡಿ ಇಡೀ ಆಯುಷ್ಯ, 1 ವರ್ಷದ್ದನ್ನ ಆ ರೀತಿಯಲ್ಲಿ ವಿಶೇಷವಾಗಿ ಯಾವ ಯಾವ ಆಯುಷ್ಯದಲ್ಲಿ ಇರ್ತೇವೆ ಆ ರೂಪಕ್ಕರ್ಪಣೆ ಮಾಡಬೇಕು. ಇದೆಲ್ಲ ರಹಸ್ಯಗಳು ಒಳಗಿಂದ ಹೇಳ್ತಾ ಇದ್ದಾರೆ. ಇವಾಗ ಅನಿಸುತ್ತಲ್ಲೋ, ಇಷ್ಟೆಲ್ಲ ಇದ್ರೆ ಏನು ಮಾಡದೆ ಸುಮ್ಮನೆ ಇದ್ದೀವಲ್ಲ ಅಂತ. ಇದು ದಾಸರು ಹೇಳಿದ್ದು. ನಾವು ಶಾಸ್ತ್ರದ ಗ್ರಂಥಗಳನ್ನ ಮಥನ ಮಾಡಿ 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 ಕೊಡತಾ ಇದ್ದೇವಪ್ಪ, ಕೇಳಿ ಬಿಡಬೇಡಿ, ಅನುಭವಕ್ಕೆ ತಂದುಕೋ. ಸಕಲ ಸಾಧನಗಳೊಳಗೆ ಇದೇ ಮುಖ್ಯ. ಏನು ಅನುಭವಕ್ಕೆ ತಂದುಕೊಂಬುದು, ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು, ಬುಧರಿಗಲ್ಲದರೆ. ಪಾಮರರು ಬುಧರು ಅಂತ ಎರಡು ವರ್ಗ ಮಾಡಿದರು. ಯಾರು ಪಾಮರರು, ತಿಳಿದ್ರೂ ಅನುಷ್ಠಾನ ಮಾಡದೇ ಇರುವವರು ಪಾಮರರು, ಚೂರು ತಿಳಿದ್ರೂ ಅದನ್ನ ಅನುಷ್ಠಾನಕ್ಕಿಡುವವರು ಪಂಡಿತರು ಅಂತ ಎರಡೂ ವರ್ಗ ವಿಭೇದ ಮಾಡಿ ತೋರಿಸಿಕೊಟ್ರು. ಅಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಒಂದೊಂದು ದಿವಸ ಅರ್ಪಣೆ ಮಾಡುವಾಗ 7 ಭಾಗಗಳು ಬರ್ತಾ ಇವೆ. ದೀಕ್ಷಾ, ಉಪಸದ, ಸ್ತೋತ್ರ, ಶಸ್ತ್ರ, ದಕ್ಷಿಣ ಎಲ್ಲ ಬರ್ತಾ ಇದೆ. ಯಜ್ಞದಲ್ಲಿ ಬರುವಂಥದ್ದೆಲ್ಲ ಬರ್ತಾ ಇದೆ. ಎರಡನ್ನು ಕುರಿತು ಮಾತ್ರ ಹೇಳ್ತೇನೆ. ಎರಡು ಏನು ಅಂದರೆ ಸ್ತೋತ್ರ ಶಸ್ತ್ರ ಅಂತ. ಮಂತ್ರ ಸ್ವರಸಹಿತವಾಗಿ ಹೇಳಿ ಆಹುತಿ ಕೊಟ್ಟರೆ ಅದು ಶಸ್ತ್ರ ಅಂತ ಹೇಳ್ತಾರೆ. ಅದೇ ಮಂತ್ರವನ್ನು ಸಾಮಗಾನ ಮಾಡಿದರೆ ಅದು ಸ್ತೋತ್ರ ಅಂತ ಆಗುತ್ತೆ, ಅದು ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಒಂದು ದಿನದ ಜೀವನ ಯಜ್ಞದಲ್ಲಿ ಸ್ತೋತ್ರ ಯಾವುದು, ಶಸ್ತ್ರ ಯಾವುದು ನಮ್ಮ ಜೀವನದಲ್ಲಿ? ಅಂದರೆ ಹಾಸ ತಾಂಬೂಲಾದಿ ಭಕ್ಷಣ ಮೈಥುನ ಇವೆಲ್ಲ ವಿಶೇಷವಾಗಿ ಸ್ತೋತ್ರ ದೇವರಿಗೆ. ಶಸ್ತ್ರ ಯಾವುದು? ಆಶ್ಚರ್ಯ ಆಗುತ್ತೆ ನಿಮಗೆ, ಶವಹೃತಿ ತದ್ದಾಹ ಪ್ರಭೃತೀನಿ. ಬದುಕಿದ್ದಾಗಲೇನೆ ನಮ್ಮ ಹೆಣ ಹೊತ್ತುಕೊಂಡು ಹೋಗೋದು, ನಮ್ಮ ಹೆಣ ಸುಡುವುದು. ಇದನ್ನ ಕೃಷ್ಣಾರ್ಪಣ ಬಿಡಬೇಕು. ಆಚಾರ್ಯರು ಹೇಳ್ತಾರೆ, ಪ್ರತ್ಯೇಕವಾಗಿ ಹೇಳ್ತಾರೆ ಇದನ್ನ, ಇದನ್ನೇ ತಪಸ್ಸು ಅಂತ ಅರ್ಪಣೆ ಮಾಡು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಪರೂಪದ ಪ್ರಕರಣ ಆಯುರ್ಯಜ್ಞ ಪ್ರಕರಣ. ಸಮಯ ಇಲ್ಲ, ಚೂರು ಚೂರು ಹೇಳಿದೆ. ಹೋದ ಒಂದು ಮಾಲಿಕೆಯಲ್ಲಿ ಪೂರ್ಣವಾಗಿ ಹೇಳಿತ್ತು, ಚೂರು ಆವರ್ತನೆ ಮಾಡೋಣ ಅಂತ ಮಾಡಿದೆ. ಇನ್ನೂ ವಿಶೇಷವಾಗಿ ನೀವು ಆವರ್ತನೆ ಮಾಡಿದರೆ ಪೂರ್ಣವಾಗಿರತಕ್ಕಂಥ ಜ್ಞಾನ ಬರುತ್ತೆ. ಇನ್ನೂ ಯಾರಿಗಾದರೂ ಇನ್ನೂ ಸಂಶಯಗಳು, ನಿತ್ಯ ಒಂದು ಸಂಕಲ್ಪ ಮಾಡಿ, ಯಾರೋ ಕೇಳಿದರು ಸಂಕಲ್ಪ ಮಾಡಿಸಿ, ಇಷ್ಟೇ ಸಂಕಲ್ಪ ಮಾಡೋಣ. ಏನು ಸಂಕಲ್ಪ? ನಾಳಿನಿಂದನೇ ಶುರು ಮಾಡಿ. ಯಾಕೆ ಅಂದರೆ ಎಲ್ಲರೂ ಒಳ್ಳೆ ಅನುಷ್ಠಾತೃಗಳೇ ಇದ್ದೀರಿ, ಎಲ್ಲರೂ ಕೂಡ ಚೆನ್ನಾಗಿ ನಿತ್ಯ ಚಿಂತನೆ ಮಾಡುತ್ತಾ ದೇವರ ಪೂಜಾ ಎಲ್ಲ ಮಾಡುವವರೇ ಕಾಣ್ತಾ ಇದ್ದೀರಿ. ಇದೊಂದು ಸೇರಿಸಿಕೊಂಡ್ಬಿಟ್ರೆ ಜೀವನ ಸಾರ್ಥಕ ಆಗಿಬಿಡುತ್ತೆ. ಪ್ರಾಕ್ಟಿಕಲ್ ಆಗಿ ಮಾಡೋಣ. ಒಬ್ಬರಿಗಾಗಿ ಬೇಡ, ಚಪ್ಪಾಳೆ ಬೇಡ, ಶಾಲು ಬೇಡ, ಯಾರ ಮಾತೂ ಬೇಡ. ಏಕಾಂತ ಒಬ್ಬರೊಬ್ಬರು ಏಕಾಂತದಲ್ಲಿ ಸಾಧನೆ ಮಾಡಿಕೊಳ್ಳೋಣ, ನಮಗಾಗಿ ಬದುಕೋಣ, ಒಬ್ಬರಿಗಾಗಿ ಬೇಡವೇ ಬೇಡ. ಹಾಗಾದರೆ ಬದುಕಿದ್ದಕ್ಕೆ ಸಾಯುವ ಕಾಲಕ್ಕೆ ತೃಪ್ತಿಯಿಂದ ಸಾಯಬೇಕಾದರೆ, ನಾನು ಬದುಕಿದಷ್ಟು ಕಾಲ ಸ್ವಲ್ಪ ಕಾಲ ಆದರೂ ಅರಣ್ಯಕಾಚಾರ್ಯರ ಗ್ರಂಥ ಚತುರ್ದಶಿ ಗ್ರಂಥ ಚಿಂತನೆ ಮಾಡಿ ಸಾಯ್ತಾ ಇದ್ದೇನೆಂಬ ತೃಪ್ತಿಯಿಂದ ಸಾಯಬೇಕಾದರೆ ಧೈರ್ಯದಿಂದ ಸಾಯಬಹುದು. ಯಮಧರ್ಮರಾಜನ ಭಟರು ನನ್ನ ತಂಟೆಗೆ ಬರಲ್ಲ ಅಂತ ಧೈರ್ಯದಿಂದ ನಾವು ಬದುಕಬಹುದು. ಸಾವು ಧೈರ್ಯದಿಂದ ನಾವು ಆಹ್ವಾನ ಮಾಡಬಹುದು. ಅದಕ್ಕೆ ಕಾರಣ ಆಗುತ್ತೆ ನಾವು ಮಾಡುವ ಚಿಂತನೆ. ಏನೂ ಬೇಕಾಗಿಲ್ಲ. ಸಂಸ್ಕೃತ ತಂಟೆಗೆ ಹೋಗಬೇಡಿ. ಸಂಸ್ಕೃತ ಅರ್ಥ ಆಗಲ್ಲ ಬೇಡ. ಹೆಂಗಸರು ಸಂಸ್ಕೃತ ತಂಟೆಗೆ ಹೋಗಬೇಡಿ. ಗಂಡಸರಾದರೂ ಅಷ್ಟೇ, ಸಂಸ್ಕೃತ ಅರ್ಥ ಆಗಿ ಒಳ್ಳೆ ವ್ಯುತ್ಪತ್ತಿ ಇದ್ರೆ ಅದರ ತಂಟೆಗೆ ಹೋಗಿ, ಇಲ್ಲ ಕನ್ನಡದ ಅನುವಾದ ಇದೆ, ಅರ್ಥ ಚಿಂತನೆ ಮಾಡಿ ಸಂಕಲ್ಪ ಮಾಡಿ, ಸಂಕಲ್ಪದಿಂದಾಗಿ ಎಲ್ಲ ಫಲಗಳು ಒಣಗೂಡುತ್ತೆ ಅಂತ ವಿಜಯದಾಸರು ಹೇಳ್ತಾರೆ. ಬೆಳಿಗ್ಗೆ ನಿಮ್ಮ ನಿಮ್ಮ ಗುರುಮಂತ್ರ ದೇವರ ಪೂಜೆ ಮುಗಿಸಿ ನಂತರ ಕೂಡಿ ಕೂತ ಮೇಲೆ, ಹಾ, ಹೆಂಗಸರು ಪತ್ಯಂತರ್ಗತ, ಗಂಡಸರು ಗುರುವಂತರ್ಗತ, ವಿಷ್ಣುತೀರ್ಥ ಗುರುವಂತರ್ಗತ, ಭಾರತಿ ತತ್ವಾಭಿಮಾನಿ ದೇವತಾ ಅಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ, ಬಿಂಬರೂಪಿ ಪರಮಾತ್ಮ ಪ್ರೇರಣೆಯ ಬಿಂಬರೂಪಿ ಪರಮಾತ್ಮ ಪ್ರೀತ್ಯರ್ಥಂ. ಏನು ಚತುರ್ದಶಿ ಗ್ರಂಥಗತ, ಆ ಗ್ರಂಥದಲ್ಲಿರುವ ಚತುರ್ದಶ ಹದಿನಾಲ್ಕು ಉಪಾಸನಾನಾಂ, ಆ ಉಪಾಸನೆಗಳ, ನಾವು ಉಪಾಸನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ನಾವು ಅಷ್ಟು ದೊಡ್ಡವರಲ್ಲ, ದೇವತೆಗಳೇ ಮಾಡ್ತಾರೆ. ಉಪಾಸನಾನಾಂ ಚಿಂತನಾಖ್ಯಂ ಕರ್ಮ ಕರಿಷ್ಯೆ, ಬರೇ ಚಿಂತನೆ ಮಾಡುವುದಷ್ಟೇ ಮಾಡಿ. ಹದಿನಾಲ್ಕು ಪ್ರಕರಣ ತೆಗೆದುಕೊಂಡ್ರೆ ಇಷ್ಟೇ ಇಷ್ಟು ಪುಟ ಬರುತ್ತೆ, ಒಂದು ಗಂಟೆ ಹಿಡಿಯುತ್ತೆ. ಆದಿಯಲ್ಲಿ ಮಾಡುತ್ತಾ ಮಾಡುತ್ತಾ ಬಂದರೆ ಅನುಭವದ ಎಲ್ಲ ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಹುಡುಗರು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹೇಳುತ್ತಾರೆ, ನನಗೆ ಮುಕ್ಕಾಲು ಗಂಟೆ ಸಾಕು ಅಂತ ಸಂತೋಷದಿಂದ ಹೇಳುತ್ತಾರೆ. ಆ ರೀತಿ ಮಾಡಿ ಮುಗಿದ ಮೇಲೆ ಅನೇನ ಚಿಂತನಾಖ್ಯ ಕರ್ಮಣ ಭಗವಾನ್ ಗೊತ್ತು, ಕೃಷ್ಣಾರ್ಪಣ ಬಿಡೋದು. ವಿಷ್ಣು ತೀರ್ಥರನ್ನ ಮರೆಯಬೇಡಿ. ಗುರುವಂತರ್ಗತ ವಿಷ್ಣು ತೀರ್ಥ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಬಿಂಬರೂಪಿ ಪರಮಾತ್ಮ ಪ್ರಿಯತಾಂ ಅಂತ ಕೃಷ್ಣಾರ್ಪಣ ಬಿಡಿ. ಸಾಕಲ್ಲವೋ ನಮ್ಮ ಜೀವನಕ್ಕೆ. ಇದು ಅಲ್ಲದೆ ಇನ್ನ ಎಕ್ಸ್ಟ್ರಾ ಎಷ್ಟು ಸಾಧನೆ ಬೇಕಾದರೂ ಮಾಡಿಕೊಳ್ಳಿ, ಬೇಡ ಅಂತ ಯಾರೂ ಹೇಳಲ್ಲ. ಇಲ್ಲ, ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ನಮ್ಮದೇ ತುಂಬಾ ಗಂಟಿದೆ ಪಾರಾಯಣದ್ದು, ಇದು ಇಟ್ಟುಕೊಂಡ್ರೆ ಅದು ಮಾಡಬೇಕೋ ಇದು ಬಿಡಬೇಕೋ ಅಂತ ಅದೊಂದು ಪ್ರಶ್ನೆ ಇದೆ. ತುಂಬಾ ಜನ ಕೇಳುತ್ತಾರೆ, ಉತ್ತರ ಕೊಟ್ಟಾಯ್ತು ಅದಕ್ಕೆ. ಇಷ್ಟು ಉತ್ತರ, ಇದು ಮಾಡಿ ಅದು ಬಿಡಬೇಡಿ, ಚೂರು ಮೊಟಕು ಮಾಡಿ. ಅದರಿಂದ ಏನಾಗುತ್ತೆ, ಅದು ಪೂರ್ಣ ಮಾಡಿದರೆ ಎಷ್ಟು ಫಲ ಬರಬೇಕು, ಇದು ಪೂರ್ಣ ಮಾಡಿದರೆ, ನೀವು ಪಾರಾಯಣ ಮಾಡುವ ಪ್ರತಿಯೊಂದು ಗ್ರಂಥ ಪೂರ್ಣ ಪಾರಾಯಣ ಮಾಡಿದರೆ ಎಷ್ಟು ಫಲ ಬರಬೇಕು, ಚೂರು ಮಾಡಿದರೂ ಬರುತ್ತೆ, ಇದು ಪೂರ್ಣ ಮಾಡಿದರೆ. ಆದ್ದರಿಂದ ಚತುರ್ದಶಿ ಗ್ರಂಥ ಚೆನ್ನಾಗಿ ಚಿಂತನೆ ಮಾಡಿ, ವಿಷ್ಣುತೀರ್ಥರ ಸ್ಮರಣೆ ಮಾಡಿ. ಯಾಕೆ ಅಂದರೆ ನಮ್ಮ ಕೊನೆಯ ಕಾಲದಲ್ಲಿ ಹೇಳುತ್ತಾರೆ, ಯಾರ ಗುರುಗಳನ್ನು ನಾವು ಪಾದ ಹಿಡಿಯುತ್ತೇವೋ, ಯಾರ ಜಾಡಲ್ಲಿ ನಡೆಯುತ್ತೇವೋ, ಅವರು ನಮ್ಮ ಮರಣ ಕಾಲದಲ್ಲಿ ಒದಗುತ್ತಾರೆ ಅಂತ. ಸಾಕಲ್ವೋ, ವಿಷ್ಣು ತೀರ್ಥರು ಅಪರೂಪವಾಗಿ ಬಂದು ನಮಗೆ ನಿಂದು ಕಾಪಾಡುತ್ತಾರೆಂಬುದರಲ್ಲಿ ನಮಗೆ ಸಂಶಯವಿಲ್ಲ. ಯಾಕೆ, ಅಪರೋಕ್ಷ ಜ್ಞಾನಿಗಳವರು, ದೊಡ್ಡವರವರು. ಆದ್ದರಿಂದ ಈ ರೀತಿಯಲ್ಲಿ ವಿಶೇಷವಾಗಿ ನಾವು ಒಂದು 10 ದಿವಸಗಳ ಕಾಲ ಚಿಂತನೆ ಮಾಡಿದ್ದಾಯಿತು. ವಿಷ್ಣು ತೀರ್ಥರ ಗ್ರಂಥ ನನ್ನಂಥ ಬಡಪಾಯಿ ಹೇಳ್ತಾನೆ ಅಂದರೆ, ಪ್ರಾಯಶಃ ದೇವತೆಗಳು ಎಲ್ಲ ಇರ್ತಾರೆ ಇಲ್ಲಿ, ಪಕ್ಕಂತೆ ನಗುತ್ತಾ ಇದ್ದಾರೇನು. ಯಾಕೆಂದರೆ ಅಂಥ ಗ್ರಂಥ, ದೊಡ್ಡವರ ಗ್ರಂಥ, ಆದರೆ ಉದ್ಧಾರ ಆಗಬೇಕು ಅಂತ ಒಂದು ಹಂಬಲದಿಂದ ಮಾತ್ರ ನಾನು 2 ಅಕ್ಷರಗಳನ್ನು ಹೇಳಿದೆ. ಏನು ಈ 2 ಅಕ್ಷರ ನುಡಿಸಿದ, ಏನು ಒಳಗೆ ತಲೆಯಲ್ಲಿ ವಿಶೇಷವಾಗಿ ಏನು ಚೂರು ಚೂರು ತಿಳಿಸಿದ, ಇದೆಲ್ಲವೂ ನನ್ನ ಗುರುಗಳಿಗೆ ಸೇರಿದ್ದು. ನನ್ನ ಗುರುಗಳಾದಂಥ ಅದಮಾರು ಶ್ರೀಪಾದಂಗಳವರ ಹೃತ್ಕಮಲ ಮಧ್ಯವಾಸಿ ರಾಘವೇಂದ್ರ ಗುರುವರದ, ವಾದಿರಾಜ ವರದ, ಮಧ್ವವರದ, ಚತುರ್ಭುಜ ಕಾಲೀಯ ಮಥನ ಶ್ರೀಕೃಷ್ಣನ ಪದಾರವೆಂದಕ್ಕೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ಕಾರ್ಯಕ್ರಮ ನೀವು ಕೇಳಿ ಸಂತೋಷ ಪಟ್ಟಿದ್ದೀರಾ ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ಹೇಳಿ ನಾನು ಸಂತೋಷ ಪಟ್ಟಿದ್ದೇನೆ. ಎರಡಕ್ಕೂ ಕಾರಣಭೂತರಾದವರು ಮೊದಲು ನಾವು ನಮಸ್ಕಾರ ಸಲ್ಲಿಸಬೇಕಾಗಿದ್ದು ಪೇಜಾವರ ಶ್ರೀಪಾದಂಗಳವರಿಗೆ, ಅವರಿಗೆ ಸಲ್ಲಿಸಿ. ಎರಡನೆಯದು, ಈ ಕಾರ್ಯಕ್ರಮ ಹಲುಬಿಕೊಂಡು ಜ್ಞಾನ ಪ್ರಸಾರ ಮಾಡಬೇಕು ಅಂತ ಗುರು ಗೋವಿಂದ ವಿಠಲದಾಸರ ಟ್ರಸ್ಟಿನ ವತಿಯಿಂದ ಬಂದ ನಮ್ಮ ಪರಿಗೆಯವರು, ಅವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಭಗವಂತ ಅವರಿಗೆ ವಿಶೇಷವಾಗಿರತಕ್ಕಂಥ ಅವರ ಎಲ್ಲ ಸಹಕಾರಿಗಳಿಗೂ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಭಗವಂತ ಕೊಟ್ಟು ಸಾಧನೆ ಮಾಡಿಸಲಿ. ನಿಮಗೂ ಭಗವಂತ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಕೊಟ್ಟು ಅರಣ್ಯಕಾಚಾರ್ಯರ ಗ್ರಂಥ, ಅರಣ್ಯಕಾಚಾರ್ಯರು ಹೇಳುತ್ತಾರೆ, ಅವರ ಸುಧಾಸ್ತೋತ್ರದಲ್ಲಿ ಹೇಳುತ್ತಾರೆ, ನ್ಯಾಯಸುಧಾಸ್ತೋತ್ರದಲ್ಲಿ ಹೇಳುತ್ತಾರೆ, ನನ್ನ ಜೀವನ ಇಡೀ ಜಯತೀರ್ಥರ ಗ್ರಂಥ ಪ್ರವಚನ ಮಾಡುವುದರಲ್ಲೇ ಕಾಲ ಕಳೆಯಲಿ, ನನ್ನ ಪ್ರಾಣ ಹೋಗುವಾಗ ಜಯತೀರ್ಥರ ಕೃತಿ ಪ್ರವಚನ ಮಾಡುತ್ತಾ ಪ್ರಾಣ ಹೋಗಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಅಂಥ ಗುರುಗಳ ಗ್ರಂಥ ನಮ್ಮ ಪ್ರಾಣ ಹೋಗುವಾಗ ಚಿಂತನೆ ಆಗುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣೆ.